సదా నిరస్తపుహకం సత్యం పరం ధీమహి సృష్టిస్థిత్యప్యయేహానీతిరుషితమో బంధమోక్షాస్య యస్మాత్ అస్య శ్రీ బ్రహ్మ రుద్ర ప్రభృతి సురనరద్వీష శత్రాత్మకస్య విష్ణోర్వ్యస్తాస్తమస్తాః సకల గుణనిధిః సర్వదోషవ్యపేతః పూర్ణానందో అవ్యయోయో గురురపి పరమః చింతయే తం మహాంతం. ఏనాయ్తు కాయేన వాచ మనసేంద్రియైర్వా బుద్ధ్యాత్మనావా అనుసృతః స్వభావం. స్వభావం అనుసృతః కాయేన యత్కరోతి, స్వభావం అనుసృతః వాచా యత్కరోతి. స్వభావకు అనుగుణవాగి అంత అర్థ. ఏనేను మాడిదు మూలత ఫస్ట్ కారణ యావుదు? స్వభావ. ఆమేలు యావుదు? ఆమేలు యావుదు? స్వభావ ఆద మేలే అనాది కర్మ. ఆమేలు యావుదు? ప్రయత్న. మూడు తగోబేకు. స్వభావ అది హఠ అంత హెసరు అదకే. ಸ್ವಭಾವ ಆಮೇಲೆ ಅನಾದಿ ಕರ್ಮ ಮತ್ತು ಮೂರನೇದು ಯಾವುದು? ಪ್ರಯತ್ನ. ಮೂರು ಸೇರಿದ್ರೆ ಫಲ ಕೊಡೋದು. ಅದಕ್ಕೆ ಇಲ್ಲಿ ಮೊದಲು ಸ್ವರೂಪ ಒತ್ತು ಕೊಡ್ತಾರೆ. ಬೇರೆ ಯಾವ ಸಿದ್ಧಾಂತನ ಅರ್ಥ ಮಾಡಕ್ಕೆ ಬರೋದಿಲ್ಲ. ಸ್ವಭಾವ ಅಂತ ಒಪ್ಪಿಕೊಳ್ಳದೇ ಇದ್ದವರು ಈ ಶ್ಲೋಕ ಅರ್ಥನೇ ಆಗೋದಿಲ್ಲ. ಸ್ವಭಾವಂ ಅನುಸೃತಃ, ಸ್ವಭಾವಕ್ಕೆ ಒಳಗಾದವನಾಗಿ ಕಾಯೇನ ಎತ್ಕರೋತಿ. ಇದರಿಂದ ಏನರ್ಥ ಆಯಿತು ಅಂದರೆ ಪ್ರತಿಯೊಬ್ಬ ಏನೇ ಮಾಡಿದರೂ ಕೂಡ ಅವನು ಎನಿ ಆಕ್ಟಿವಿಟಿ ಯಾವುದೇ ಇರಲಿ ಸ್ವಭಾವದಿಂದ ಶುರುವಾಗುತ್ತೆ ಅಂತ ಅರ್ಥ. ಸ್ವಭಾವಕ್ಕೆ ತಕ್ಕಂತೆ ಅವನು ಆಕ್ಟಿವ್ ಮಾಡ್ತಾ ಹೋಗ್ತಾನೆ. ರಿಯಾಕ್ಷನ್ ಕೊಡ್ಬೇಕಾದ್ರೆ ಹಾಗೇನೆ ಸ್ವಭಾವಕ್ಕೆ ತಕ್ಕಂತೆ ಕೊಡ್ತಾನೆ. ಓಡಾಡಬೇಕಾದ್ರೆ ಸ್ವಭಾವಕ್ಕೆ ತಕ್ಕಂತೆ ಓಡಾಡ್ತಾನೆ. ದುಷ್ಟ ಓಡಾಡೋ ಸ್ಟೈಲೇ ಏನು ತೋರಿಸುತ್ತೆ? ಅಹಂಕಾರ ತೋರಿಸುತ್ತೆ ಅವನು. ಇವನು ಓಡಾಡಬೇಕಾದ್ರೆ ವಿನಯ ತೋರಿಸುತ್ತೆ. ಅರ್ಥ ಆಯ್ತಾ? ಧೈರ್ಯ ಇರೋ ಓಡಾಡೋ ರೀತಿ ಬೇರೆ, ಭಯಪಡೋ ಓಡಾಡೋ ರೀತಿಯೇ ಬೇರೆ. ಸೊ ಸ್ವಭಾವ ಎಂಬುದು ಎಲ್ಲದರಲ್ಲೂ ಎಕ್ಸಿಬಿಟ್ ಆಗುತ್ತೆ. ಇಂದ್ರಿಯಗಳಲ್ಲಿ, ಮಾತಿನಲ್ಲಿ. ಮಾತು ಕೃತಿ ಹೇಳಿತು ಅಂತ ಹೇಳಿದ್ವಿ. ಕುಲ ಹೇಳಿತು ಅದು ಮಾತಿದೆ. ಮಾತು ಕುಲ ಹೇಳಿತು. ಅವನ ಮಾತಿನಲ್ಲಿ ಅವನ ಕುಲ ಅಂದ್ರೆ ಆ ಈ ಕುಲ ಆ ಕುಲ ಅಲ್ಲ, ಸ್ವರೂಪ ಅಂತ ಅರ್ಥ. ಅದು ಅವನು ಯಾವ ಸ್ವರೂಪದು ಅಂತ ಮಾತಿನಿಂದ ಗೊತ್ತಾಗತ್ತೆ. ಮನಸ್ಸಿಂದ ಇಂದ್ರಿಯೇ ಇರುವ ಮನಸ್ಸು, ಒಳ್ಳೆ ಮನಸ್ಸು ಇರೋದೇ ಬೇರೆ, ಕೆಟ್ಟ ಮನಸ್ಸು ಬೇರೆ, ಮಧ್ಯದ ಮನಸ್ಸು ಬೇರೆ. ಬುದ್ಧಿ ಹಾಗೆ ಸಾತ್ವಿಕ ಇವೆಲ್ಲ ಮುಂದೆ ಹೇಳ್ತಾರೆ. ಇಲ್ಲಿ ಧನಸ್ಸು ಮೂರು ವಿಧ, ಬುದ್ಧಿ ಮೂರು ವಿಧ ಎಲ್ಲ ಹೇಳ್ತಾರೆ. ಧೈರ್ಯ ಮೂರು ವಿಧ ಅಂತ ಹೇಳೋದ್ರಿಂದ ಇದೆಷ್ಟು ಜ್ಞಾಪಿಟ್ಕೋಬೇಕು. ಬುದ್ಧಿ ಮೂರು ವಿಧ, ಆತ್ಮನ ದೇಹದ ಬಾಡಿ ಕನ್ಸ್ಟ್ರಕ್ಷನ್ ಇರೋದೇ ಹಾಗೆ. ಅವರಿಗೆ ಬಾಡಿ ಇರೋದೇ ಹೇಗೆ? ಬಂಗಾರದ ವಸ್ತು ಹೇಗೆ ಬೇರೆ ಇರುತ್ತೆ, ಕಬ್ಬಿಣದ ಬೇರೆ ಇರುತ್ತೆ. ಸಾತ್ವಿಕರ ಕಂಪೋಸಿಷನ್ ಆಫ್ ಬಾಡಿನೇ ಚೇಂಜ್ ಆಗಿರುತ್ತೆ, ಗೊತ್ತಾಯ್ತಾ? ಇವ್ರ ರೀತಿನೇ ಬೇರೆ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಕೂಡ ಆತ್ಮನ ಅನುಸೃತಃ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ. ನೋಡುತ್ತೆ ಬಿದ್ದು ಕೆಲವು ಪದಾರ್ಥ ಬ್ರಿಟಲ್ ಅಂತ ಇರುತ್ತೆ, ನುಗ್ಗೆ ತಗೋತಾನೆ ಬ್ರಿಟಲ್ ಅದು, ಕೆಲವು ಹಾರ್ಡ್ ಅದು. ಅದು ನೇಚರ್ ಇರೋದೇ ಹೇಗೆ, ಗೊತ್ತಾಯ್ತಾ? ಸಾತ್ವಿಕರ ಲಕ್ಷಣ ಎಲ್ಲ ಸತ್ವ ಜಾಸ್ತಿ ಇರುತ್ತೆ. ಇದರಲ್ಲಿ ನೋಡಿದ್ರೆ ಏನಿಲ್ಲ, ಒಳಗೆ ಜೋಳು ಅಂತಾರಲ್ಲ ಹಾಗೆ. ಭಯ ಅಲ್ಲ ಅಲ್ಲ ಅಲ್ಲ, ಸ್ವಭಾವ ಎಂಬುದು ಪ್ರಕೃತಿ. ಅನುಸೃತ ಅಂದ್ರೆ ಅಕಾರ್ಡಿಂಗ್ ಟು ಅಂತ ಅರ್ಥ. ಬಂದಿಲ್ಲ ಬಂದಿಲ್ಲ, ಪ್ರಕೃತಿ ಅಂದ್ರೆ ಒಂದೇ, ಸ್ವಭಾವ ಅಂದ್ರೆ ಒಂದೇ, ಅನುಸೃತ ಅಲ್ಲ. ಗೊತ್ತಾಯ್ತಾ? ಪ್ರಕೃತಿಯ ಸ್ವಭಾವ ಅಂತಂದ್ರೆ ಸ್ವಭಾವಕ್ಕೆ ಮೂಲ ಪ್ರಕೃತಿಗೆ ಅನುಗುಣವಾದ ಸ್ವಭಾವ ಅಂತ ಅರ್ಥ ಮಾಡಬೇಕು. ಅದಕ್ಕೆ ವಿಜಯಧ್ವಜರ ಪಾಠ ಇದೆ, ಇದೇ ಸರಸ ಅರ್ಥ ಕೊಡೋದಿದ್ದೇನೆ. ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್ತದೆ. ಏನೇನು ಮಾಡ್ತಾನೋ ಅದಿಷ್ಟು ಏನು ಮಾಡಬೇಕು? ನಾರಾಯಣಾಯ ಇತಿ ತತ್ ಸಮರ್ಪಯ. ನಾರಾಯಣಿಗೆ ಅರ್ಪಣೆ ಮಾಡಬೇಕು. ಏನೇನು ಕೆಲಸ ಮಾಡ್ತಾನೋ ಏನು ಮಾಡಬೇಕು ಅದನ್ನು ದೇವ್ರಿಗೆ ಒಪ್ಪಿಸ್ಬೇಕು. ಅದಕ್ಕೆ ಈಶಾವಾಸ್ಯ ವಿಧಂ ಸರ್ವಂ, ಪ್ರತಿಯೊಂದು ದೇವರು ಮಾಡಿಸೋದ್ರಿಂದ ಪ್ರತಿಯೊಂದು ಏನು ಮಾಡಬೇಕು? ಅಲ್ಲಿ ದೇವ್ರಿಗೆ ಒಪ್ಪಿಸ್ಬೇಕು. ಬೇರೆಯವರಿಂದ ಮಾಡಿದ್ರೆ ಬೇರೆಯವ್ರಿಗೆ ಒಪ್ಪಿಸ್ಬೇಕು. ಎಲ್ಲ ಅಲ್ಲೇ ಮಾಡಿದಾಗ ಅಲ್ಲೇ ಒಪ್ಪಿಸ್ಬೇಕು. ವೆರಿ ಸಿಂಪಲ್. ಅದು ಎಲ್ಲ ದೇವ್ರಿಗೆ ಒಪ್ಪಿಸ್ಬೇಕು ಅಂತ ಹೇಳಿದ್ರಿಂದ ಎಲ್ಲ ದೇವ್ರದ್ದು ಅಂತ ಅರ್ಥ. ಎಲ್ಲ ದೇವ್ರದ್ದು ಆದ್ರಿಂದ ದೇವ್ರಿಗೆ ಒಪ್ಪಿಸ್ಬೇಕು. ಹೀಗೆ ಬೇಕಾದ್ರೆ ಓದು, ಹಾಗೆ ಬೇಕಾದ್ರೆ ಓದು. ಯಾರೇ ಸೌನ್ ಕೊಟ್ಟರೆ ಅವ್ರಿಗೆ ಕೊಡಿ. ಯಾರೋ ಪದಾರ್ಥ ಇಸ್ಕೊಂಬಂದಿರ್ತಾರೆ, ಯಾರಿಗೆ ಕೊಡ್ಬೇಕನ್ನ? ಅವ್ರಿಗೆ ಕೊಡ್ಬೇಕಷ್ಟೆ. ಎಲ್ಲ ಉಪ್ರತಿಸ್ಕೋಬೋದು, ಎಲ್ಲ ಅವ್ರಿಗೆ ಕೊಡ್ಬೇಕು, ಬೇರೆ ದಾರಿ ಇಲ್ಲ. ಸೊ ಪ್ರತಿಯೊಂದು ದೇವರಿಂದ ಬಂದಿರೋದ್ರಿಂದ ದೇವರಿಗೆ ಜನ್ಮಾದ್ಯಸ್ಯ ಯತಃ ಎಲ್ಲ ದೇವರಿಗೆ ಕೊಡ್ಬೇಕು. ಅಂದ್ರೆ ಅಂದ್ರೆ ಹೌದು, ಇದು ಸಿಂಪಲ್ ನೋಡಿ. ನವಿಲು ಏನ್ ಮಾಡುತ್ತೆ? ಕುಣಿಯುತ್ತೆ. ಯಾಕೆ? ಅದ್ರ ಕರ್ಮ ಕುಣಿಲಕ್ಕೆ ಬರೋ ದೇವ್ರ ಹಾಗೆ ಹಾಗೆ ಮ್ಯಾನುಫ್ಯಾಕ್ಚರ್ ಮಾಡಿರೋದೇ ಹಾಗೆ. ಆಮೇಲೆ ಗಿಡಿ ಏನ್ ಮಾಡುತ್ತೆ? ಗಿಡಿಗೆ ರಿಪೀಟ್ ಮಾಡೋ ಶಕ್ತಿ ಇದೆ. ನ್ಯಾಚುರಲ್ ಟೇಪ್ ರೆಕಾರ್ಡ್ ಅಂತ ಕರೀತಾರೆ ಅದನ್ನು. ಗಿಳಿ ಮತ್ತು ಸಾರಕ್ಕೆ ಇನ್ನೊಂದು ಸಾರಿಕಾ ಅಂತ ಒಂದು ಪಕ್ಷಿ ಇದೆಯಂತೆ, ಶುಕ ಸಾರಿಕಾ ಅಂತ ಕರೀತಾರೆ. ಅವು ಇದ್ದಲ್ಲಿ ಗುಟ್ಟು ಮಾತಾಡಬಾರ್ದಂತೆ, ಯಾಕೆಂದ್ರೆ ಕಾಪಿ ಹೊಡೆದ್ಬಿಡುತ್ತೆ ಇಮಿಡಿಯೇಟ್ ಆಗಿ ಅಂತ ಅರ್ಥ. ಟೇಪ್ ರೆಕಾರ್ಡ್ ಇರ್ತಾಗೆ ಶುಕ ಸಾರಿಕಾ ಪಕ್ಷಿಗಳು ಅಂತೇಳಿ. ಇನ್ನು ಕೆಲವು ಕೋಗಿಲೆ ಅಲ್ಲಿ ಹಾಡೋದಕ್ಕೆ ಪ್ರಸಿದ್ಧ. ಸ್ವಭಾವ ಅಂದ್ರೆ ಹಾಗೆ, ಆ ತಕ್ಕಂತಷ್ಟು ಕೆಲಸ ಮಾಡುತ್ತೆ. ಅರ್ಥ ಆಯ್ತು? ಮನುಷ್ಯನ ಹಾಗೇನೆ. ಒಬ್ಬ ತಮಾಷೆ ಅಂದ್ರೆ ಮನುಷ್ಯ ಒಬ್ಬನೇ ಸ್ವಭಾವಕ್ಕೆ ತಕ್ಕಂತೆ ಮಾಡದೇ ಇರೋನು. ಮನುಷ್ಯ ಏನ್ ಮಾಡ್ಬೇಕು ನ್ಯಾಯವಾಗಿ? ಮನು ಅವಬೋಧನೆ, ಜ್ಞಾನ ಕಾರ್ಯ ಪ್ರಧಾನ ಮಾಡಿ ಬದುಕಬೇಕು ಅವನು. ಇವತ್ತು ಎಲ್ಲ ತಮಾಷೆ ಹೇಳ್ತಿರ್ತಾರೆ. ಪ್ರತಿಯೊಂದು ಪಕ್ಷಿ ಪ್ರಾಣಿಗಳು ಕೂಡ ತಮ್ಮ ಸ್ವರೂಪನ ಮೇಂಟೈನ್ ಮಾಡ್ಕೊಂಡ್ಬಂದಿದೆ. ಮನುಷ್ಯ ಒಬ್ಬನೇ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ಪ್ರಾಣಿಗಳು ಕೂಡ, ಕೋಗಿಲೆ ಅಂದರೆ ಕೂಗಕ್ಕೆ ಹೋಗುತ್ತೆ, ನವಿಲು ಕುಣಿದೇ ಕುಣಿಯುತ್ತೆ. ಮನುಷ್ಯ ಒಳ್ಳೆಯವರು ತಿಳ್ಕೊಳ್ತಾ ಗ್ಯಾರಂಟಿ ಇಲ್ಲೇ ಇಲ್ಲ, ಮನುಷ್ಯ ತಿಳ್ಕೊತಾರೆ ಅಂತ ಹೇಳಾಗಿಲ್ಲ. ಆ್ಯಕ್ಚುಲಿ ಹುಟ್ಟಿರೋದು ಯಾತಕ್ಕೆ ಅವನ ತಿಳ್ಕೊಳ್ಳೋದಕ್ಕೋಸ್ಕರ. ಆದ್ದರಿಂದ ಅದನ್ನ ಬಿಟ್ಟುಬಿಟ್ರೆ ಮನುಷ್ಯನಾಗ ಪಶುವಾಗಿ ಬಿಡ್ತಾನಾಗ. ಇದು ಇಂಟ್ರೆಸ್ಟಿಂಗ್. ಯಾಕೆ ಬುದ್ಧಿ ಇದನ್ನು ಮನುಷ್ಯ ಬುದ್ಧಿ ಉಪಯೋಗಿಸಿದ್ರೆ ಯಾವಾಗಲೂ ಕ್ಲಿಯರ್ ಇರಬೇಕು, ಉಪಯೋಗಿಸೋದಿಲ್ಲ ಅವನು. ಅದು ಕರ್ಮ ಅಂತ ಸ್ವರೂಪಕ್ಕೆ ತಕ್ಕಂತೆ ಮಾಡ್ತಾನೆ ಅಂತ ಹೇಳಿಲ್ಲ. ಹಾಗೇನೆ ಸಾತ್ವಿಕ ಅವ್ರು ಹೇಗೆ ಕೂಗೋದು ಸ್ವಭಾವ ಕೂಗುತ್ತೋ, ಒಳ್ಳೆಯವನು ಜ್ಞಾನಕಾರನೇ ಮಾಡ್ತಾರೆ, ಸ್ವಭಾವ ಹೇರೋದೇ ಹೇಗೆ ಅವನಿಗೆ ತಿಳಿತಾ. ಅವ್ನು ಜೈಲಿಗೆ ಹಾಕಿದ್ರು ಅಷ್ಟೇ, ಎಲ್ಲಿಗೆ ಹೋಗೋದು ಪ್ರಹ್ಲಾದನ ಆನೆ ಕಾಲು ತುಳಿಸಿದ್ರು ಹರಿದೇವ ಪರ ಅಂತಿದ್ದ. ಅದು ಸ್ವಭಾವ, ಸ್ವಭಾವಕ್ಕೆ ಅನುಗುಣವಾದ ಕರ್ಮ ಮಾಡ್ತಾನೆ. ಅರ್ಥ ಆಯ್ತಾ? ಅವನು ಬಲಾತ್ಕಾರ ಉಪನ್ಯಾಸಕ್ಕೆ ಬಂದು ಕುಳಿಸಿದ್ರು ಕೂಡ ಸಿನಿಮಾ ಏನಾಗ್ತಿರ್ಬೋದು ಯೋಚನೆ ಮಾಡ್ತಾ ಕೂತಿರ್ತಾ, ಈ ಯಾವ ಸ್ಟೇಜಲ್ಲಿ ಇರ್ಬೋದು. ಅಲ್ಲಿ ಕರ್ಕೊಂಡೋದ್ರೆ ಅವನು ಏನು ಪಾಠ ಆ ಥರ ಯೋಚನೆ ಮಾಡ್ತಾರ, ಈ ಬುದ್ಧಿ ಈ ಕಡೆ ಇರುತ್ತೆ ಅವನಿಗೆ, ಅದು ಸರ್ವ ಎಳ್ಕೊಂಡು ಹೋಗುತ್ತೆ ಅಂತ ಇವೆಲ್ಲ. ಹಾಗೆ
ಸಾಮಾನ್ಯವಾಗಿ ಯಾರಿಗೆ ಭಾಗವತ ಕೇಳಬೇಕು ಅನ್ಸುತ್ತೋ, ಮಾನಸಿಕವಾಗಿ ಇಚ್ಛೆ ಹುಟ್ಟತ್ತೋ, ಅವರು ಸತ್ಯದ ಸ್ವಭಾವ
ಅಲ್ಲ ಜನರು ಸಾಮಾನ್ಯವಾಗಿ ಅಂತ ಹೇಳಿದ್ನಲ್ಲ, ಸಾಮಾನ್ಯವಾಗಿ ಕಾಮನ್ ಟೆಸ್ಟ್ ಅವು. ಇವು ಬ್ಲಡ್ ಟೆಸ್ಟ್ ಮಾಡಿದ ಮಾತ್ರ 100% ಅಂತ ಏನಿಲ್ಲ, ಏನಾಗಿರ್ಬೋದು ಅದರೊಳಗೆ. ರ್ಯಾಂಡಮ್ ಚೆಕ್ ಬೇರೆ, ರಿಪೀಟೆಡ್ ಚೆಕ್ ಬೇರೆ. ಹೇಗಿರುತ್ತೋ ಒಂದು ದಿವಸಕ್ಕೆಲ್ಲ ಶುಗರ್ ಅಂತ ತಿಳ್ಕೊಂಡ್ರೆ ಪ್ರತೀತಿ ಆಗಿರುತ್ತೆ. ರಿಪೀಟೆಡ್ ಚೆಕ್ ಹೇಗೆ ಮಾಡ್ತಾರೆ, ಒಂದೇ ದಿವಸಕ್ಕೆ ಏನು ಮಾಡಬಾರ್ದು, ಒಂದು ಸತ್ಯ ಹೇಳಿಬಿಟ್ಟು ಓ ಭಾಗ ಹೊಯ್ಕೊಟ್ಟು ಹೋಗೋ ತಿಳ್ಕೊ, ಒಂದು ಸತ್ಯ ಸುಮ್ಮನೆ ಹೇಳಿದ ಅಷ್ಟು ಅವ್ರಿಗೆ ಕ್ಯಾಶುವಲಿ. ಟೈಮ್ ಎಷ್ಟು ಟೈಮ್ ಹೇಳಿಬಿಟ್ಟ, ಅವು ಭಾಳ ಸತ್ಯ ಸಂದೇ ಅವರು ಮೋಕ್ಷಕ್ಕೆ ಹೋಗ್ತಾರೆ ತಿಳ್ಕೊಬೋದು, ಕಾರಣ ಇಲ್ಲ. ಅದು ಮೋಕ್ಷಕ್ಕೆ ಹೆಲ್ಪ್ ಮಾಡೋದಲ್ಲ ಅದು, ಗೊತ್ತಾಯ್ತಾ? ಆದರೆ ಒಂದು ಸರಿ ಸುಳ್ಳು ಹೇಳಿದ್ರು ಹಾಗೇನೆ, ಅದು ಅಲ್ಲ, ಅದೇ ಸ್ವಭಾವ ಆಗಬೇಕು. ಅವಾಗ ದಸ್ಯವಾಗೋದಾಗ ಇವತ್ತು ಎಲ್ರಿಗೂ ಸ್ವಲ್ಪ ಮೆಡಿಕಲ್ ಗೊತ್ತಿರುತ್ತೆ, ಡಾಕ್ಟರ್ ಆಗಿಬಿಡ್ತಾರೆ ಅವನು. ಬಿತ್ತಷ್ಟು ಅವ್ರು ಬಟ್ಟೆ ಕಟ್ಬೋ ಡಾಕ್ಟರ್ ತಿಳ್ಕೊಂಡ್ಬಿಡ್ತಾರೆ, ಅಷ್ಟಕ್ಕೆಲ್ಲ ಡಾಕ್ಟರ್ ಆಗೋದಿಲ್ಲ. ಡಾಕ್ಟರ್ ಆಗ್ಬೇಕಾದ್ರೆ ಏನಾಗಬೇಕು, ಅದು ಒಂದು ಎಕ್ಸ್ಪರ್ಟೈಸ್, ಒಂದು ಟೆಸ್ಟ್ ಇದೆ, ಒಂದು ಕ್ರೈಟೀರಿಯಾ ಇದೆ, ಅದನ್ನು ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡಬೇಕು ಅವ್ರು. ಇಲ್ಲ ಕಾರಣ ಎಲ್ಲರೂ ಡಾಕ್ಟರ್ ಎಲ್ಲರೂ ಹೇಳ್ಬಿಡ್ತಾರೆ ಇಲ್ಲ ಹೋದರೆ. ಸ್ವಲ್ಪ ತೇಪಾಗ ಎಲ್ಲರೂ ಬರುತ್ತಾ ಇಲ್ವಾ, ಸ್ವಲ್ಪ ಟೈಲರ್ ಆಗ್ತಾ, ಸ್ವಲ್ಪ ದಾರ ಹೊತ್ಕೊಂಡ ತಕ್ಷಣ ಟೈಲರ್ ಆಗಿಬಿಡ್ತಾನ, ಆಗೋದಿಲ್ಲ. ಅದು ಎಕ್ಸ್ಪರ್ಟೈಸ್ ಇದ್ದಾಗ ಮಾತ್ರ ಹಾಗೆ ಕರೀತಾರೆ. ಹಾಗೆ ಪ್ರತಿಯೊಂದನ್ನು ಕೂಡ ಸ್ವಭಾವಕ್ಕೆ ತಕ್ಕಂತೆಯೇ ಮಾಡ್ತಾನೆ. ತಾಯಿ ಏನ ಉದ್ಧವ, ಐದು ವರ್ಷ ಚಿಕ್ಕ ಕೂಸು, ಆ ತಾಯಿ ಊಟಕ್ಕೆ ಕರಲಂತೆ. ಪ್ರಾತರಾಶಾಯ ಯಾಚಿತ ಭಾಗವತ ಹೇಳ್ತದೆ, ಅಮ್ಮ ನಾನು ಬರೋದಿಲ್ಲ, ದೇವ್ರ ಪೂಜೆ ಮಾಡ್ತಿದ್ದೆ, ರಾಮನ ಮಾಡ್ತೀನಿ ಅಂತ ಹೇಳಿದ್ರಂತೆ ಭಾಗವತಲ್ಲಿ ಹೇಳ್ತಾರೆ. ಅಂದರೆ ಆ ವಯಸ್ಸಿಗೆ ಏನಾಗಿತ್ತು ಆತನಿಗೆ, ದೇವ್ರ ಪೂಜೆ ಕಾನ್ಸೆಪ್ಟು. ಪ್ರಹ್ಲಾದನಿಗೆ 5 ವರ್ಷದ ಹುಡುಗ, ಎಷ್ಟು ದೊಡ್ಡ, ಅದು ಸ್ವರೂಪ ಬಿಟ್ಟು ಹೋಗೋದಿಲ್ಲ. ಅವು ಇನ್ನೊಬ್ರು ಹಣ್ಣು ಮುದುಕರಾದರೂ ಮಾಡೋದಿಲ್ಲ ಅವರು, ಯಾಕೆ ಅವ್ರ ಸ್ವಭಾವದಲ್ಲಿ. ಆದ್ದರಿಂದ ಏನೋ ಅವಾಯ್ಡ್ ಮಾಡ್ತಾನೆ ಇರ್ತಾನೆ ಹೊರತು ಮಾಡೋದೇ ಇಲ್ಲ ಅವರು. ಇವನು ಅವಾಯ್ಡ್ ಮಾಡೋದಕ್ಕೆ ಹೋದರೂ ಬಿಡೋದಿಲ್ಲ, ಅದು ಸ್ವಭಾವ ತೋರಿಸೋ ರಕ್ಷಣ. ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಅಸ್ಮೃತಿ ಯನ್ಮಾಯಯಾತೋ ಬುಧ ಆಭಯೇ ತತಂ ಭಕ್ತೈಕ ಈಶಂ ಭಕ್ತ್ಯಾ ಏಕಯಾ ಈಶಂ ಗುರುದೇವತಾತ್ಮ. ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯಃ ಅಪಸ್ಮೃತಿ ಯನ್ಮಾಯಯಾ ಅತಃ ಬುಧ ಆಭಜೇತ್ ತಂ ಭಕ್ತ್ಯಾ ಏಕಯಾ ಈಶಂ ಗುರುದೇವತಾತ್ಮ. ಅದಕ್ಕೆ ಯಾವಾಗಲೂ ಏನಾಗುತ್ತೆ, ಇದೆಲ್ಲ ಅದ್ವೈತಗಳು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್, ಭಯಂ ದ್ವಿತೀಯ ಅಭಿನಿವೇಶತಃ ಸ್ಯಾತ್. ಇನ್ನೊಂದು ಎರಡನೇ ಪದಾರ್ಥ ಇದೆ ಅಂತ ಯಾರು ತಿಳ್ಕೊಡ್ತಾರೋ ಅವರಿಗೆ ಭಯ ಆಗುತ್ತೆ. ನೋಡಿದ್ರೆ ಅದ್ವೈತ ಇದೆ ಅಂತ ಶುರು ಮಾಡ್ತಾರೆ. ಇನ್ನೊಂದು ಪದಾರ್ಥ ಇದೆ ತಿಳ್ಕೊಂಡ್ರೆ ಭಯ ಆಗುತ್ತೆ. ಆಚಾರ ಹಾಗಲ್ಲ, ಇನ್ನೊಂದು ಅಂಥ ವಸ್ತು ಇದೆ ಅಂತ ತಿಳ್ಕೊಂಡ್ರೆ ಭಯ ಆಗುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಸಿಮಿಲರ್ ಇರಬಾರ್ದು, ಬೇರೆ ಎಷ್ಟಿದ್ರು ಪ್ರಾಬ್ಲಮ್ ಇಲ್ಲ, ಸಿಮಿಲರ್ ಇರಬಾರ್ದು. ಅವ್ರೇನು ಮಾಡಿ ವಸ್ತುನೇ ಇರಬಾರ್ದು ಅರ್ಥ ಮಾಡಿಕೊಂಡ್ರು, ಅದು ತಪ್ಪದು. ಮತ್ತಂದ್ರೆ ಎಷ್ಟು ಸುಲಭ ದಾರಿ ತಪ್ಪಿಸ್ತಾರ. ಹಾಗಲ್ಲ, ಭಯಂ ದ್ವಿತೀಯ ಅಭಿನಿವೇಶತ ಸ್ಯಾತ್ ಈಶಾದ ಅಪೇತಸ್ಯ ವಿಪರ್ಯಯೋ ಅನುಸ್ಮೃತಿ. ಯಾವಾಗ ದೇವರನ್ನು ಬಿಟ್ಟುಬಿಡ್ತೇವೆ ನಾವು, ಆಗ ನಮಗೆ ವಿಪರ್ಯಯ ಮಿಥ್ಯಾಜ್ಞಾನ ಬರುತ್ತೆ, ಅಪಸ್ಮೃತಿ ಮರವು ಬರುತ್ತೆ. ಜನ್ಮಾಯಯ ಅಥೋ ಬುಧ ಆಭಜೇತ, ಆದ್ದರಿಂದನೇ ಪರಮಾತ್ಮನ ಇಚ್ಛೆಯಿಂದ ಹಾಗಾಗೋದ್ರಿಂದ ಬುಧ ಜ್ಞಾನಿಯಾದವನು ತಮ್ಮ ಆಭಜೇತ್ ಅವನನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು. ಹೇಗೆ? ಭಕ್ತಿಯ ಮಾಡಬೇಕು. ಎಂಥ ಭಕ್ತಿ? ಏಕಯ ಅನನ್ಯ ಭಕ್ತಿಯ ಸೊ ಅನನ್ಯ ಶಕ್ಯ ಬರುತ್ತಲ್ಲ ಹಾಗೆ, ಅನನ್ಯ ಚಿಂತೆಯಂತೋ ಮಾಂ ಅನನ್ಯಯ ಭಕ್ತ್ಯ. ಅನನ್ಯ ಭಕ್ತಿ ಅಂದ್ರೇನು? ಏಕಯ ಭಕ್ತಿ ಅಂದರೆ ಅನನ್ಯ ಭಕ್ತಿ. ಅಂದರೆ ಭಕ್ತಿಯಲ್ಲಿ ಏನಾಗಬಾರ್ದು? ಶೇಕ್ ಆಗಬಾರ್ದು. ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಗಣಭೂತೀಂ ಶಾಶ್ವತೀಂ ಆಶುದೇವ, ಅಂಥ ಭಕ್ತಿಯಿಂದ ಆರಾಧನೆ ಮಾಡಬೇಕೇ ಹೊರತು ಸಂಕಟ ಬಂದ ವೆಂಕಟರಮಣ ಅಂಥ ಭಕ್ತಿ ಅಲ್ಲ. ಅದು ಆಪತ್ಕಾಲದ ಭಕ್ತಿ, ಯಾವಾಗಲೂ ಇರಬೇಕು. ಹಾಂ, ಅದನ್ನು ಹೇಳೋದಕ್ಕೆ ಏಕಯ ಅಂತ ಕರೆದು. ಏಕಯ ಅಂಬೋದಕ್ಕೆ ಎರಡು, ಒಬ್ಬೇ ವ್ಯಕ್ತಿನ ಸರ್ವೋತ್ತಮತ್ತೇನ ಒಬ್ಬನ್ನೇ ಆರಾಧನೆ ಮಾಡಬೇಕೇ ಹೊರತು ಗಣೇಶರ ಪೂಜೆ ಮಾಡಬೇಕಾದ್ರೆ ಮನಸ್ಸೆಲ್ಲಿದೆ? ಈಗ ಅಂತರ್ಗತ ವಿಶ್ವರೂಪ ಚಿಂತನೆ ಮಾಡ್ತಾ ಇದ್ದ. ಯಾರು ಆರಾಧನೆ ಮಾಡಬೇಕಾದ್ರೆ ಮನಸ್ಸು ಎಲ್ಲಿ ಹೋಗಿದೆ? ಅಂತರ್ಯಾಮ ವಿವಕ್ಷಯನೇ ಮಾಡ್ತಾನೆ, ಆ ಭಾಗ ಇರಬೇಕು. ಇಲ್ಲದವರು ತಪ್ಪದು. ಏಕಯ ಈಶಂ ಈಶಯ, ಈಶಂ ಅಂದರೆ ಪರಮಾತ್ಮನ ಆರಾಧನೆ ಮಾಡಬೇಕು. ಗುರುದೇವತಾತ್ಮ, ಗುರು ದೇವತಾ ಆತ್ಮ ಅಂದರೆ ಗುರುರೇವ ಆತ್ಮ, ಅದೇ ಗುರುಹು ದೇವತಾ ಮತ್ತು ಆತ್ಮ. ಹರಿರೇವ ಪರಹ ಹರಿರೇವ ಗುರುಹು, ಹರಿರೇವ ದೇವತಾ, ಹರಿರೇವ ಆತ್ಮ ಸ್ವಾಮಿ. ಆತ್ಮೇತ್ಯ ಉಪಾಸೀತ ಇದೆಯಲ್ಲ ಅದು ದೇವರನ್ನೇ. ಅಥವಾ ಗುರುವಾತ್ಮ ದೇವತಾ, ಗುರುಗಳಲ್ಲಿ ಅವನಿದ್ದಾನೆ, ದೇವತೆಗಳಲ್ಲಿ ಅವನಿದ್ದಾನೆ ಅಂತೇಳಿ ಆರಾಧನೆ ಮಾಡಬೇಕು. ಅವರು ಅಂತ ಆತ್ಮನ ಅಂತರ್ಯಾಮಿ, ಅಂತರ್ಯಾಮಿ ಅಂತ ಆರಾಧನೆ ಮಾಡಬೇಕು ಅಂತ ಇನ್ನೊಂದು ಉಪದೇಶ. ಭಯಂ ದ್ವಿತೀಯಾಭಿನಿವೇಶತಃ ಸ್ಯಾತ್. ಇದು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಕಾಯೇನೇತಿ ಭಯಾತ್ ಕಥಿತ ಉಪಾಯ ವಿಧಿ ಕೀದೃಶ ಇತಿ ತತ್, ಭಗವತ್ ಕಥಿತ ಉಪಾಯ ವಿಧಿ ಕೀದೃಶ ಇತಿ ತತ್ರಾಹ ಕಾಯೇನ ಇತಿ. ಸ್ವಭಾವಂ ಯೋಗ್ಯತಾಂ ಅನುಸೃತಃ ಅನುಗತಃ, ಯೋಗ್ಯತೆಗೆ ಅನುಗುಣವಾಗಿ ನಡ್ಕೊಳ್ತಾನೆ. ಮನಸ ಸಂಕಲ್ಪಾದಿ ಅಧಿಕರಣೇನ, ಮನಸ್ಸಿನಿಂದ ಏನು ಮಾಡೋದು, ಇಚ್ಛೆ ಪಡೋದೆಲ್ಲ ಮನಸ್ಸಿನ ಕೆಲಸಗಳು. ಇಚ್ಛೆ ಪಡೋದು ಇಷ್ಟೆ ಪಡೋದಿಲ್ಲ ಅಂತ ಮನಸ್ಸಿನ ಕೆಲಸ, ಅದು ಕೂಡ ಸ್ವರೂಪಕ್ಕೆ ತಕ್ಕಂತೆ ಇರುತ್ತೆ, ದೇವರು ಪ್ರೇರೇಪಣೆ ಅಂತ ತಿಳಿತಾನೆ. ಬುದ್ಧ ನಿಶ್ಚಯ ಜ್ಞಾನ ಅಧಿಕರಣೇನ, ಬುದ್ಧಿಯ ಕೆಲಸ ಅಂದರೆ ನಿಶ್ಚಯ ಜ್ಞಾನ ತಂದುಕೊಡು, ಅದರಲ್ಲಿ ದೇವರನ್ನ ಚಿಂತನೆ ಮಾಡಬೇಕು. ಆತ್ಮನ ಮತ್ಯ ಮಾನ ಲಕ್ಷಣ ಜ್ಞಾನಾಧಿಕರಣೇನ, ಆತ್ಮನ ಅಂದರೆ ಮತಿ, ಮನನ ಲಕ್ಷಣ ಜ್ಞಾನಾಧಿಕರಣ, ಮನನ ಮಾಡೋದು ಮನಸ್ಸಿನಿಂದ ಕೆಲಸ. ಅಹಂ ಹರಿ ಏನಿದೆ ಹರಿಮರ್ಚಯಾಮಿ ಇತ್ಯಾದಿ ಲಕ್ಷಣೇನ ಅಹಂಕಾರೇಣ ವಾ. ಅಹಂ ಹರಿಹರ್ಚಯಾಮಿ, ಇಲ್ಲಿ ಮನಸ್ಸು ಶಬ್ದಕ್ಕೆ ಅಹಂಕಾರ ಅಂತ ಅರ್ಥ ಮಾಡಿಬಿಟ್ಟು, ಏನು ಅಹಂಕಾರ ಅಂದರೆ ಅಹಂ ಹರಿಮರ್ಚಯಾಮಿ ಹೆಮ್ಮೆ ಅಂತ ಅರ್ಥ. ಅಹಂಕಾರ ಎರಡು ವಿಧ, ನನ್ನ ಸಮಾನ ಇಲ್ಲ ಅದು ಅಹಂಕಾರ, ದೇವ್ರ ದಯಿಂದ ಇಂಥ ಅವಕಾಶ ದೇವರು ಕೊಟ್ಟ ಹೆಮ್ಮೆ ಅದು. ಯಾವಾಗಲೂ ಹೆಮ್ಮೆ, ವಿ ಆರ್ ಪ್ರೌಡ್ ಆಫ್ ಹಿಮ್ ಅಂತೇವೆ, ಅದು ಗ್ರೇಟ್. ಅದು ಪ್ರೌಡ್ ಎಂಬುದು ಏನದು ಗುಣ, ಆದರೆ ಅದು ಬಿಟ್ಬಿಟ್ಟು ಅಹಂಕಾರ ಬೇರೆ ಪ್ರೌಡ್ ಬೇರೆ. ಪ್ರೌಡ್ ಎಂಬುದು ಯಾವಾಗಲೂ ಕೂಡ ಎಚ್ಚರ ಇದೆ ಅವನಿಗೆ, ಗೊತ್ತಾ ಎಚ್ಚರ ಇದೆ, ಆ ದೇವ್ರು ಕೊಟ್ಟ ಭಾಗ್ಯ ಅಂತ ಅನುಸಂಧಾನ ಮಾಡಿ, ಅದು ಪ್ರೌಡ್. ಅದು ಅಹಂಕಾರ ಪಟ್ಟರೆ ಏನಾಗುತ್ತೆ, ಅದು ಈಗೋ ಬೇರೆ, ಈಗೋ ಅವೆಲ್ಲ ಬೇರೆ ಅರ್ಥ ಮಾಡಿಕೊಂಡ್ರೆ ಅವನು ಕ್ಲಿಯರಾಗಿ ತಿಳಿಯುತ್ತೆ. ಇಂಥ ಭಾವನೆ ನಮಗಿರಬೇಕು. ಅಹಂ ದ್ವಿತೀಯ ದೇವಂ ಅರ್ಚಯಾಮಿ ಇತ್ಯಾದಿಗಳು. ಕಾಯಾದಿನ ಯದ್ ಅರ್ಚನಾಧಿಕಂ ಕರೋತಿ ಸರ್ವಕ್ರಿಯಾಸು ಸ್ವಯಂ, ಮುಂದೆ ಹೇಳ್ತಾರೆ, ಸ್ವಸ್ಯ ಅಸ್ವಾತಂತ್ರ್ಯ ಜ್ಞಾನೇನ ತತ್ಸರ್ವಂ ಪರಸ್ಪೈ ನಾರಾಯಣಾಯ ನಾರಾಯಣಾಯ ಅಸ್ತು ಇತಿ ಸಮರ್ಪಯೇ. ಕಾಯಾದಿಂದ ಅರ್ಚನಾದಿಗಳು ಇನ್ನೇನು ಮಾಡ್ತಾನೆ, ಸರ್ವಕ್ರಿಯಾಸು ಎಲ್ಲ ಕ್ರಿಯೆಗಳಲ್ಲೂ ಕೂಡ ಸ್ವಸ್ಯ ಅಸ್ವಾತಂತ್ರ್ಯ ಜ್ಞಾನೇನ, ನಾಹಂಕರ್ತ ಹರಿಕರ್ತ ಆ ಭಾವನೆ ಇಟ್ಕೊಂಡೇ ಕೆಲಸ ಮಾಡಬೇಕು. ತತ್ಸರ್ವಂ ಪರಸ್ಮೈ ನಾರಾಯಣಾಯ ಅಸ್ತು, ಎಲ್ಲ ಪರಮಾತ್ಮನ ಸಮರ್ಪಿತವಾಗಲಿ ಅಂತ ಚಿಂತನೆ ಮಾಡಬೇಕು. ಇಂದು ಸಮರ್ಪಣೆ ಅಂದರೆ ಹಾಗೆ, ಸಮರ್ಪಣೆ ಅಂದ್ರೇನೋ ಪರಮಾತ್ಮನಿಗೆ ಅರ್ಪಿತವಾಗಲಿ ಒಪ್ಪಿತವಾಗಲಿ, ಅದನ್ನು ಅರ್ಪಣೆ ಅಂತ ಕರೀತಾರೆ. ಅರ್ಪಣೆ ಅರ್ಪಿತ ಒಪ್ಪಿತ ಕನ್ನಡಕ್ಕೆ ಚೇಂಜ್ ಆಗಿದೆ. ಅರ್ಪಿತ ಸಂಸ್ಕೃತ, ಒಪ್ಪಿತ ಅದು ದೇವ್ ಒಪ್ಪಿಸ್ಬೇಕು ಅಂತೇವೆ, ಅರ್ಪಣೆ ಅಂದರೆ ಒಪ್ಪಿಸೋದು ಅಂತ ಅರ್ಥ. ನಾರಾಯಣ ಸಮರ್ಪಯೇ ಸೋಯಮಾತ್ಮ ಸ್ವಯಂ ಆತ್ಮ ಪ್ರಸಾದ ಜನಕತ್ವೇನ ತ ಜ್ಞಾನೋಪಾಯ ಇತಿ ಭಾವ. ಯಾತಕ್ಕೆ ಹೀಗೆ ಮಾಡಬೇಕು ಅಂದರೆ, ಒಪ್ಪಿಸ್ತವರು ಏನಾಗುತ್ತಾಗ ಅನುಗ್ರಹ ಮಾಡಿ, ಕೆಲಸ ಹೇಳಿದರು ಮಾಡಿ ಬಂದು ಮಾಡಿ ಬಂತ ಒಪ್ಪಿಸ್ತೀಯ, ಖುಷಿ ಆಯ್ತು ಇವ್ರಿಗೆ, ಗೊತ್ತಾನೆ ಮಾಡೋದು ಮಾಡಿ ಒಪ್ಪಿಸಿದ ತಕ್ಷಣ ಖುಷಿ ಆಗತ್ತೆ. ಆಮೇಲೆ ಒಪ್ಪಿಸ್ಲೇ ಹೋಗ್ಬಿಟ್ಟು ಹಾಗೇನೆ, ಆಮೇಲೆ ಏನೋ ಏನಾಯ್ತು ಅಂದರು, ಆಯ್ತು ನಿನ್ನೆ ಹೇಳಿದ್ದಲ್ಲ ಅಂತ ಹೇಳಿದ. ಆಮೇಲೆ ಅವ್ರು ಹೇಳ್ದ, ಆಯ್ತು ಹೇಳಬಾರ್ದ ಅಂತ, ತಕ್ಷಣ ಹೇಳಬಾರ್ದ, ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ಹೇಳ್ತಾರೆ, ಗೊತ್ತಾಯ್ತಿಲ್ಲ ಯಾವಾಗ ಟೆನ್ಷನ್ ಆಯಿತು ಅಂತ ಹೇಳೋದಿಲ್ಲ, ಈಗ ಕೆಲಸ ಮಾಡಿದ್ದಾನೆ ಅವನು, ಒಪ್ಪಿಸಲಿಲ್ಲ. ಅವ ಪ್ರಾಬ್ಲಮ್ ಏನು ಬಂತು, ತಪ್ಪು ಯಾರೋ ಕರೀತಾರೆ ಉತ್ತರ ಕೊಡೋದಿಲ್ಲ, ಅವಾಗ ಏನಾಯ್ತು ಮಾತಾಡ್ಲಿಕ್ಕೆ ಏನಾಗಿದೆ ಉತ್ತರ ಕೊಡ್ಲಿಕ್ಕೆ ಬರಲ್ಲ ಅಂತ ಕೇಳ್ತಾ. ಮಾತಾಡಿದ ತಕ್ಷಣ ಏನಾಗುತ್ತೆ ಅವರಿಗೀಗ, ಸಂತೋಷ ಆಗುತ್ತೆ, ಈ ರಿಪ್ಲೈಸ್ ಅಂದರೆ ಈ ರೆಸ್ಪಾನ್ಸ್ ಅಂದರೆ ಖುಷಿ ಆಗುತ್ತೆ. ಈ ಅಷ್ಟು ಪತ್ರ ಬರೋ ಸುಮ್ಮನೆ ಕೂತ್ಬಿಟ್ಟಿದ್ದಾರಲ್ಲ ಸಿಟ್ಟು ಬರಲ್ವ ಅಂತ ಕೇಳ್ತಾರೆ. ಈಗ ದೇವರು ಎಷ್ಟು ಬರೆದ್ರೆ ಲೆಕ್ಕನೇ ಇಲ್ಲ, ರಾಮಾಯಣ ಎಲ್ಲ ಹೇಳಿ ಹೇಳಿ ನೋ ರೆಸ್ಪಾನ್ಸ್ ಅಂತ ಹೇಳಿದರೆ ಸಿಟ್ಟು ಬರುತ್ತಾ ಇಲ್ಲ. ಪ್ರತಿಯೊಂದು ದೇವರು ಹೇಳಿದ್ದರೆ ಸಂಧ್ಯಾ ಮೊನ್ನೆ ಮಾಡ್ದ ಕೃಷ್ಣಾರ್ಪಣ, ದೇವ್ರ ಪೂಜೆ ಮಾಡ್ದ ಕೃಷ್ಣಾರ್ಪಣ, ಒಪ್ಪಿಸ್ತಾ ಹೋಗ್ಬೇಕಾದ್ರೆ ಒಪ್ಪಿಸ್ತಾ ಹೋದರೆ ಕೆಲಸ ಮಾಡಿದ ಮುಗುದಿಲ್ಲ ಅಂತ ಅರ್ಥ. ಒಪ್ಪಿಸಿದ ಮೇಲೆ ಮುಗಿದಾಗಲೆಕ್ಕ, ತುಂಬ ಜನ ಆಗಿರ್ತಾರೆ ಅವ್ರು ಎರಡು ಗಂಟೆ ಅವರು ಏನು ಹೇಳಿದ್ಮೇಲೆ ಮತ್ತೆ ಒಪ್ಪಿಸ್ಬೇಕಾ ನಿಮಗೆ, ಅದು ಬೇರೆ ಅಂತ ಹೇಳ್ತಾರೆ. ಮತ್ತೆ ಕೆಲಸ ಆಯಿತು ಬೇರೆ ಹೇಳ್ಬೇಕಾ ನಿಮಗೆ, ಹಾಗೆ ಹೇಳಬಾರ್ದಾಗಲ್ಲ, ಹೇಳಬೇಕಾದ ಒಂದು ಕರ್ತವ್ಯ. ಇವತ್ತಿನ ಗೌರ್ಮೆಂಟ್ ಆಫೀಸರ್ ವ್ಯವಸ್ಥೆ ಇರೋದು ಹಾಗೇನೆ, ಪ್ರತಿಯೊಂದು ಏನು ಮಾಡಬೇಕು ಅವನು ಅಕ್ನಾಲೇಜ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು, ಎರಡು ಕೆಲಸ ಇದೆ. ಅಕ್ನಾಲೇಜ್ ಮಾಡೋದು ಒಂದು, ದೇವರಿಂದ ಆಗ್ತಾ ಇದೆ ಅಕ್ನಾಲೇಜ್ ಮಾಡಬೇಕು, ದೇವರಿಗೆ ಕೊಡ್ತೇವೆ ಸಬ್ಮಿಟ್ ಮಾಡಬೇಕು. ಎರಡೇ ಇಲ್ಲದೆ ಹೋದರೆ ಅದು ಕೆಲಸ ಅಲ್ಲ, ಕರ್ಮ ಅಂದ ತಕ್ಷಣ ಅಟ್ಯಾಚ್ ಆಗಿಬಿಡುತ್ತೆ. ಕರ್ಮ ಅಂದ ತಕ್ಷಣ ಹೇಳಿದ್ದು ಮಾಡೋದು, ಮಾಡಿದ್ದನ್ನು ಒಪ್ಪಿಸೋದು. ನಾವು ಅದು ಏನಾಗ್ತಿದೆ, ಮೊದಲು ಕರ್ಮನೇ ಇಲ್ಲ ಫಸ್ಟ್ ಆಫ್ ಆಲ್, ಇನ್ನು ಮಾಡಿದ್ದು ಇಲ್ಲ ವಿಷ್ಣು ಪ್ರೇರಣೆಯ ಈ ಕಡೆಯಿಂದ ಬರಬೇಕು, ವಿಷ್ಣು ಪ್ರೀತ್ಯರ್ಥಮ್ ಆ ಕಡೆ ಹೋಗಬೇಕು. ಮೂರು ಇಲ್ಲದೆ ಹೋದಾಗ ಯಾವ ಸಿದ್ಧಿ ಬರುತ್ತೆ, ಬರದೇ ಇಲ್ಲ. ಯಾರು ಹೇಳಿದ್ದಾರೆ ಅವ್ರಿಗೆ ಒಪ್ಪಿಸ್ಬೇಕು. ಅದಕ್ಕೆ ಒಪ್ಪಿಸೋದ್ರ ಬಗ್ಗೆ ಏನು ಅರ್ಥ ಹೇಳಿದ್ರೆ, ಅದಕ್ಕೆ ಈಗಾಗಲೇ ತಗೊಳ್ಳಪ್ಪ ಅಂತ ಒಪ್ಪಿಸೋದಲ್ಲ, ಅದನ್ನ ನೀವು ಹೇಳಿದ ಕೆಲಸ ಆಯಿತು ಒಪ್ಪಿಸ್ತೆ, ಅರ್ಥ ಆಯ್ತಾ, ಹೇಳಿದ ಕೆಲಸ ಆಯಿತು, ಏನು ಏನಿದೆ ಈಗ, ಇದ್ದವನಿಗೆ ಒಪ್ಸೋದ್ರೆ ಇದ್ದವನಿಗೆ ಒಪ್ಸೋದು. ನೀವೀಗ ನೀವು 10,000 ಹಾಕಿದ್ರೆ ಬ್ಯಾಂಕ್ ಹಾಕಿ ಅಂತ ಹೇಳಿದ್ರಿ, ಹಾಕಿದ್ದೇನೆ, ತಶೀದಿ ತೋರಿಸ್ತಾ ಮುಗಿದೋಯ್ತು. ಅದಲ್ಲ ನಮ್ಮ ಕರ್ತವ್ಯ, ನಮ್ಮ ಕರ್ತವ್ಯ. ಅದಕ್ಕೇನು ಹೇಳ್ತಾರೆ ಗೊತ್ತಾ, ಅವ್ರು ನಮ್ಮ ಎಲ್ಲ ಅಶುಭಾಗ್ಯವಟ್ಟು ಹೇಗಿರುತ್ತೆ ಈಗ ಎಲ್ಲ ಅವ್ರಿಗೂ ದೇವರು ಸರ್ವಜ್ಞ ಎಲ್ಲ ಮಾಡಿಸ್ತಾರೆ, ಅವ್ರಿಗೇನು ಬೇಕಾಗಿ ಕೂತ್ಕೊಂಡ್ಬಿಟ್ರೆ ಏನಾಗುತ್ತದ? ಅದೊಂದು ರೀತಿ ಆತ್ಮವಂಚನೆ ಇದ್ದಾಗಲೇ ನಮ್ಮ ಕೆಲಸ. ಇವತ್ತು ಉದಾಹರಣೆ ನಿಮ್ಮ ಪ್ರಕಾರ ಹೇಳಿದ್ರೆ, ಯಾರು ಊಟ ಮಾಡ್ಕೊಂಡು ಅಂತ ಗೊತ್ತೇ ನಿಮಗೆ, ಈಗ ಒಂದು ಬಂದಿದ್ದಾರೆ ಊಟಕ್ಕೆ ಹೇಳಿ ಅಂತ ಹೇಳ್ಬೇಕು, ಊಟ ಆಗಿದೆ ಆಗಿದ್ರು ಕೂಡ ತಾವೇ ಅನ್ಕೊಂಡ್ಬಿಡೋದು, ಎಬ್ಸೋದೇ ಇಲ್ಲ. ಆಗಿರ್ಬೋದು ನಿಜ, ಅನ್ಕೊಳ್ಳೋ ಹಕ್ಕಿ ಇವನಿಗಿಲ್ಲ. ಏನು ಮಾಡಬೇಕು ಇವನು? ತನ್ನ ಕರ್ತವ್ಯ, ನಮ್ಮ ಸೈಡಿಂದ ರೆಸ್ಪಾಂಡ್ ಮಾಡಬೇಕು. ಅರ್ಥ ಆಯ್ತಾ? ಅದು ನಮ್ಮ ಕರ್ತವ್ಯ, ಕೃತಜ್ಞತೆ ಅಂತೀವಲ್ಲ, ಹಾಗೆ ಅವನಿಗೆ ಗೊತ್ತಿದೆ ಬಿಡುತ್ತೆ ಪ್ರಶ್ನೆ ಅಲ್ಲ ಅದು. ಅರ್ಥ ಆಯ್ತಾ? ಈಗ ಅವನಿಗೆ ಗೊತ್ತಿದ್ದ ಪ್ರಶ್ನೆ ಅಲ್ವೇ ಅಲ್ಲ, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಅದಕ್ಕೆ ಗುರು ಪುಂಕ್ಷಚ ಕರ್ಮ ನಿಜಂ ನಿಯತ. ನಿಮ್ಮ ಕೆಲಸ ನೀನು ಮಾಡು, ನಮಗೆ ಕೊಟ್ಟಿರೋ ಕೆಲಸ ಬಹಳ ಸುಲಭ, ಅಟ್ಟನ್ ಮಾಡಿದ ಹೊರತು ತಪ್ಪಾಗುತ್ತೆ. ದೇವರಿಗೆ ಎಲ್ಲ ಗೊತ್ತಿದೆ ಅಂತೇಳಿ ಬೇರೆ ದಿನ ಯಾಕೆ ಕೇಳ್ತಿ? ಹೇಗಿದ್ರೆ ಇದು ಮಾತ್ರ ಅನುಸಂಧಾನ ಬರೋದಿಲ್ಲ. ಹಾಗಿದ್ರೆ ದೇವ್ರಿಗೆ ಎಲ್ಲ ಗೊತ್ತು ಅಂತ ಹೇಳೋದು ಪುತ್ರ ಗಟ್ಟಿಗೆ ಕೂಗೋದು, ಪುತ್ರ ಪವಿತ್ರ ಆಯುರ ಆರೋಗ್ಯ ಮತ್ತೆ ಇದು ದೇವ್ರಿಗೆ ಕೇಳಿಸೋದಲ್ಲ. ಹಾಗಿದ್ರೆ ಇಲ್ಲ ಯಾಕೆ ಭಾರಿ ಅಲಳ್ತಾ ಇದ್ರೆ? ಹಾಗಿದ್ರೆ ದೇವ್ರು ಎಲ್ಲ ಕೊಡ್ತಾರೆ ಅಂತ ಗೊತ್ತು, ಮತ್ತೆ ಊಟಕ್ಕೆ ಪ್ರಯತ್ನ ಯಾಕೆ ಮಾಡ್ತೀರಿ? ಹಾಗಿದ್ರೆ ಆ ಜ್ಞಾನ ಇದೆ, ಮತ್ತೆ ಸಂಪಾದನೆ ಯಾಕೆ ಮಾಡೋದು? ಹಾಗಿದ್ರೆ ದೇವ್ರ ಸಂಪಾದನೆ ಕೂಡ ಮಾಡೋದು ಹೇಳಿದಾನಲ್ಲ. ಅರ್ಥ ಆಯ್ತಾ? ಈಗ ಇದನ್ನ ನಮ್ಮ ಜನ ಏನು ಅನುಸಂಧಾನ ಮಿಸ್ಯೂಸ್ ಆಗಿರೋದು. ಆಕ್ಚುಲಿ ಅನುಸಂಧಾನ ಶಬ್ದ ಏನಾಗಿದೆ ಅಂದ್ರೆ ಅದು ಒಳ್ಳೆ ಪದ, ಅದು ಅದು ಆಕ್ಚುಲಿ ಕರಪ್ಟ್ ಆಗಿಬಿಟ್ಟಿದೆ ನಮ್ಮಲ್ಲಿ. ಏನಂತ ಮಾಡ್ತೇವೆ, ದೇವರಿಗೆ ಎಲ್ಲ ಇದೆ ನಾವ್ಯಾಕೆ ಕೊಡ್ಬೇಕು ಅಂತ ಹೇಳ್ತಾರೆ. ನಾವು ಯಾರು ಜ್ಞಾನಿ ಅಂತ ತಿಳ್ಕೊಂಡ್ಬಿಡ್ತೇವೆ, ಊಟಕ್ಕೆ ಮಾತ್ರ ತಾನೇ ವ್ಯವಸ್ಥೆ ಮಾಡ್ಕೊಂಡು ಶುರು ಮಾಡಿದೆ ನಿಧಾನವಾಗಿ. ಮತ್ತೆ ಇದನ್ನ ಯಾಕೆ ದೇವ್ರ ನಂಬೋದಲ್ಲಿ ಹಾಕಿದ್ರೆ ನೀನೀಗ ಗೊತ್ತಾಯ್ತಾ? ಇದಕ್ಕೆ ಪ್ರಯತ್ನ ಮಾಡ, ಅದಕ್ಕೂ ಮಾಡಬೇಕಾಗಿತ್ತು. ಅದನ್ನೇ ದೇವ್ರು ನಮಗೆ ಸಾಧನೆ ಅಂದ್ರೆ ಅದೇ ಸಾಧನೆ. ಅಧೀನೇ ಅಧೀನತ್ವ ಚಿಂತನಮೇವ ಸಾಧನ, ದೇವರಿಗೆ ಒಪ್ಸೋದೆ ಅದು ದೊಡ್ಡ ಸಾಧನೆ ಅಂದ್ರೆ ಹಾಗೆ. ಮಗು ಏನ್ ಮಾಡತ್ತೆ, ಪದಾರ್ಥ ಇದೆ ಅದು ತಗೊಂಡ್ಬಾ, ಚಮಚ ತಗೊಂಡ್ಬಾ ಅಂತ ಹೇಳಿ ತಂದು ಕೊಟ್ಬಿಡ್ತಾರೆ. ಗುಡ್ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಇವನು ಒಳ್ಳೆ ಟೆನ್, ಇವನ್ ನಮ್ಗೆ ತಂದುಕೊಟ್ಟಿದ್ ಮುಖ್ಯ ಅಲ್ಲ, ಅವನ ಅಪ್ರೋಚ್ ಏನಿದೆ, ಹೇಳಿದ ಕೆಲಸ ಮಾಡಬೇಕು, ಮಾಡಿ ಒಪ್ಪಿಸ್ಬೇಕು, ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ಈ ಮೆಂಟ್ಯಾಲಿಟಿ ದೈವಿ ಸಂಪತ್ತು, ಈ ಮೆಂಟ್ಯಾಲಿಟಿ ಎಂಥದ್ದಿದೋ ದೈವಿ ಸಂಪತ್ತು. ಅವ್ರಿಗೆ ಗೊತ್ತಾಗುತ್ತೆ ಅಂತ ಗೊತ್ತಿದ್ರು ಕೂಡ ಏನು ಮಾಡ್ಬೇಕು ನಾವೀಗ, ನಮ್ಮ ಕೆಲಸ. ಅದೇ ರೀತಿ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಮಾಡೋದು ಗೊತ್ತಿಲ್ಲದವ್ರಿಗೆ ಮಾಡ್ಬೇಕಾದ್ರೆ, ಗೊತ್ತಿದ್ದವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡೇ ಮಾಡ್ಬೇಕು, ಅದು ಜ್ಞಾನ. ದೇವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಮಾಡಿದ್ರೆ ಮತ್ತೆ ತಪ್ಪಾಯ್ತು. ಗೊತ್ತಿದೆ ಅಂತ ತಿಳ್ಕೊಂಡು ಮಾಡೋದೇ ಅದು ನಿಜವಾದ ಜ್ಞಾನ ಅನುಸಂಧಾನ. ಅದಕ್ಕೆ ಇದೆಲ್ಲ ಹೇಳ್ತಾರೆ, ಸಮರ್ಪಯೇತ್ತತ್ ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್ ಸರ್ವಂ ಪರಸ್ಮೈ ನಾರಾಯಣಾಯ ಅಸ್ತು ಇತಿ ಸಮರ್ಪಯೇತ್ ಸೋಯಂ ಆತ್ಮ ಪ್ರಸಾದ ಜನಕತ್ವೇನ ತ ಜ್ಞಾನೋಪಾಯ ಇತಿ ಭಾವ ವಿಪಕ್ಷೇ ಬಾಧಕ ಬುದ್ಧಾವ್ಯ ವಿಪರ್ಯಯೇ ಅವಸಾನ ಮಾಹ ಟೆಕ್ನಿಕಲ್ ಟರ್ಮ್ಸ್ ಅದು ಮುಂದೋಣ. ಭಯಮಿತಿ ಅಸ್ಮೃತಿ ಅಜ್ಞಾನಂ ವಿಪರ್ಯಯೇ ಅನ್ಯಥಾ ವಿಪರ್ಯಯೋ ಅನ್ಯಥಾ ಜ್ಞಾನಂ ಅಪಸ್ಮೃತಿ ಅಸ್ಮೃತಿ ಅಂದ್ರೆ ಅಜ್ಞಾನ ಅಂತ ಹೇಳ್ತಾರೆ. ಅಲ್ಲೇನಿದೆ, ಭಯಂ ದ್ವಿತೀಯಾಭಿನಿವೇಶ ದ್ವಿಷಾದಪೇತಸ್ಯ ವಿಪರ್ಯಯೋ ಸ್ಮೃತಿ. ಅಸ್ಮೃತಿಯನ್ನು ಪಾಠ ಹಿಡಿದಿದ್ದಾರೋ, ಅಪಸ್ಮೃತಿಯನ್ನು ಪಾಠ ಬೇರೆ ಕಡೆ. ಅಸ್ಮೃತಿ ಸರಿ ಇದೆ, ಅಸ್ಮೃತಿ ಅಂತಲೇ ಇರಬೇಕು. ವಿಪರ್ಯಯೋ ಅನ್ಯಥಾ ಜ್ಞಾನಂ ಏತೆ ಈಶಾದಪೇತಸ್ಯ ಈಶಾನಗ್ರಹರಹಿತಸ್ಯ ಪ್ರಕೃತಿ ಬದ್ಧಸ್ಯ ಪುಂಸೋ ಯಸ್ಯ ಹರೇಹೇ ಮಾಯೆಯ ಇಚ್ಛಯಾಸ್ತಃ. ಯಾರಿಗೆ ಈಶಾನುಗ್ರಹ ಇಲ್ಲ, ಈಶಾನುಗ್ರಹ ಇಲ್ಲದವನಿಗೆ ಇದೆಲ್ಲ ಮಿಥ್ಯಾಜ್ಞಾನ ಬರುತ್ತೆ, ಅಜ್ಞಾನ ಬರುತ್ತೆ, ಎಲ್ಲ ಬರುತ್ತೆ. ಯಾರಿಗೆ ದೇವರಲ್ಲಿ ಭಕ್ತಿ ಇದೆ ಅವರಿಗೆ ಯಾವುದೂ ಬರೋದಿಲ್ಲ. ತಸ್ಯ ತಾಭ್ಯಾಂ ಅಜ್ಞಾನ ವಿಪರೀತ ಜ್ಞಾನಾಭ್ಯಾಂ ದ್ವಿತೀಯಾಭಿನಿವೇಶತಃ ದ್ವಿತೀಯೇ ದೇಹಗೇಹಾದೌ ಅಹಂ ಮಮ ಇತಿ ಅಭಿನಿವೇಶ ನಿವೇಶನಾತ್ ದುರಭಿಮಾನ ಸ್ಯಾತ್. ದ್ವಿತೀಯಾಭಿನಿವೇಶ ಅಂದ್ರೆ ಏನು ಅಂದ್ರೆ, ಇದು ದೇವರದು ಇದು ನಂದು ಅಂತ ಯಾವ ವಿಭಾಗ ಮಾಡ್ಕೊಂಡ್ಬಿಡ್ತೇವೆ ಅವಾಗ ಶುರುವಾಗುತ್ತೆ ಭಯ. ಎಲ್ಲ ದೇವರದು ಅಂತ ತಿಳ್ಕೊಂಡಾಗ ಭಯ ಇಲ್ಲ. ಎರಡು ಭಾಗ ಮಾಡ್ಕೊಂಡ ತಕ್ಷಣ ಆಫೀಸ್ನಲ್ಲಿ ಹೋದ, ಸ್ವಲ್ಪ ಜೇಬಲ್ಲಿ ಇಟ್ಕೊಂಡ ಪೈಪ್ಲಮ್ ಶುರುವಾಯ್ತು. ಎಲ್ಲ ಆಫೀಸ್ ದುಡ್ಡು ಜೇಬಲ್ಲಿ ಇಟ್ಕೊಂಡ್ಬಿಟ್ಟ, ಆ ದ್ವಿತೀಯ ಡಿವೈಡ್ ಮಾಡ್ಕೊಂಡ. ಹಾಗೆ ಮಾಡ್ಕೋಬಾರ್ದು. ಎಲ್ಲ ದೇವರದು ಈಶಾವಾಸ್ಯಮಿದಂ ಸರ್ವಂ, ಅವ ಸಮಸ್ಯೆ ಬರೋದೇ ಇಲ್ಲ. ದ್ವಿತೀಯ ಹರೇ ಹರಿ ದೇಹಗೇಹಾದೌ ಅಹಂ ಮಮ ಇತಿ ಅಭಿನಿವೇಶಾತ್. ದೇಹ ನಮ್ಮಲ್ಲಿ ಅಹಂಕಾರ ಬರಬಾರ್ದು, ಮನೆ ಮೊದಲಾದವರಲ್ಲಿ ಮಮಕಾರ ಬರಬಾರ್ದು. ಅವು ಬಿಟ್ಟಾಗ ಏನಾಯ್ತು, ಎಲ್ಲ ದೇವರದೇ, ಸಮಸ್ಯೆ ಬರಲೇ ಇಲ್ಲ. ಇದು ದೇವರದು ಇದು ನಮ್ಮದು ಅಂತ ತಿಳ್ಕೊಂಡ ಭಯ ಶುರುವಾಯ್ತು. ದುರಭಿಮಾನ ಅಂತ ಅರ್ಥ, ಅಭಿಮಾನ ಬೇರೆ ದುರಭಿಮಾನ ಬೇರೆ. ಅದು ಬರಬಾರ್ದು ದುರಭಿಮಾನ, ಅಭಿಮಾನ ಇರಬೇಕು ದುರಭಿಮಾನ ಇರಬಾರ್ದು. ತಸ್ಮಾತ್ ಭಯಂ ಸಂಸಾರ ರಕ್ಷಣಂ ಸ್ಯಾದಿತಿ ಯಸ್ಮಾತ್, ಆ ಸಂಸಾರಕ್ಕೆ ಕಾರಣ ಆಗೋದು ಅದೇ. ಅಥೋ ಗುರೌ ಪರಮಾತ್ಮ ದೇವತಾಯಾಂಚ ಆತ್ಮ ಮನೋಯಸ್ಯ ಸ ತಥಾ. ಒಬ್ಬೇನು ಮಾಡಿದ, ಜೇಬಲ್ ದುಡ್ಡು ಇಟ್ಕೊಂಡು ಹೊರಟುಬಿಟ್ಟ. ತಕ್ಷಣ ನೋಡಿದ್ರು ಅರೆಸ್ಟ್ ಮಾಡಿದ್ರು ಅವನು, ಅರೆಸ್ಟ್ ಮಾಡಿ ಅಪರಾಧ ಬ್ಯಾಂಕ್ ದುಡ್ಡು ಕದ್ದಿದ್ದಾನೆ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡಿ ಬೇಗ ಹಾಕಿದ್ರು. ಬಟ್ ಅವ್ನು ಇಟ್ಕೊಂಡಿದ್ದಾನೆ ಅಲ್ಲಿ ಅಕೌಂಟ್ ಮಾಡಿ ಬಂದಿದ್ದಾನೆ ಆಗ್ಲೇ, ಗೊತ್ತಾಯ್ತಾ? ಇವಟೇ ದಿಸ್ಪಾ ಇದು ಕೊಡ್ಲಕ್ಕೆ ತೊಗೊಂಡು ಹೋಗ್ತಿದ್ದೀನಿ ಅಂತೇಳಿ ಬಿಡಲಿಲ್ಲ. ಬಿಡ್ಲಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಏನಿದೆ ಅವನಿಗೀಗ ಅಕೌಂಟೆಂಟ್ ಆಗ್ಲೇ ಅವನು. ನಾನು ತಗೊಂಡು ಹೋಗ್ತಿದ್ದೇನೆ, ರೆಕಾರ್ಡ್ ಮಾಡಿಬಿಟ್ಟಿದ್ದಾನೆ. ಆಮೇಲೆ ರೆಕಾರ್ಡ್ ಮಾಡಬಾರ್ದು, ಮತ್ತೆ ಮೊದಲೇ ರೆಕಾರ್ಡ್ ಮಾಡಿರ್ಬೇಕಲ್ಲ. ಹಿಡಿದ ಮೇಲೆ ಮಾಡಿದರೆ ಬೆಲೆ ಇಲ್ಲ ಅದಕ್ಕೆ. ಯಾವಾಗ ಮಾಡಬೇಕದನ್ನ? ಮುಂಚೆ ನೋಡಿ ಮಾಡಿದ್ದೇನೆ, ಈಸ್ ಸೇಫ್. ಅದಕ್ಕೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ಅರ್ಥ. ಮೊದಲು ಸ್ಟಾರ್ಟ್ ಮಾಡಿದ್ದಾಗೆ ಎಂಡ್ ಮಾಡಿದ್ದಾಗೆ, ಆವಾಗ ಪ್ರಾಬ್ಲಮ್ ಇಲ್ಲ. ಇಲ್ಲದೆ ಹೋದ್ರೆ ತಪ್ಪಾಗುತ್ತೆ. ಈ ಗೌರ್ಮೆಂಟ್ ಆಮೇಲೆ ಪ್ರಿನ್ಸಿಪಾಲ್ ಆಗಿದ್ದ ಅಕೌಂಟ್ಸ್ ಬರುತ್ತಲ್ಲ, ಕೆಲಸ ಫಂಡ್ಸನ್ನು ಡೈವರ್ಟ್ ಮಾಡಬೇಕಾಗತ್ತೆ ಎಮರ್ಜೆನ್ಸಿಗೋಸ್ಕರ. ಅದು ರೆಕಾರ್ಡ್ ಮಾಡಬೇಕಲ್ಲಿ, ಹಾಗೆ ಊರಲ್ಲಿ ಮಾಡ್ಕೊಳ್ಳಾಗಿಲ್ಲ. ಏನು ಮಾಡಬೇಕಾದ್ರೆ ರೆಕಾರ್ಡ್, ಅದು ಬಂದಮೇಲೆ ಮತ್ತೆ ವಾಪಸ್ಸಾಗಿ ಮತ್ತೆ ಅಕೌಂಟ್ ಮಾಡಬೇಕಾದ್ರೆ. ಇಲ್ಲಿ ಬಂದಿದೆ ದುಡ್ಡು, ಈ ದುಡ್ಡು ಬಂದರೆ ವಾಪಸ್ಸಾಗ್ತೇವೆ. ಇದು ಹೆವಿ ಅಮೌಂಟ್ ಆದರೆ ವಿತ್ ಪರ್ಮಿಷನ್ ತೊಗೋಬೇಕು, ಮತ್ತೆ ಸ್ಮಾಲ್ ಆದರೆ ಮಾಡ್ಕೊಬಿಡೋದು, ಹೆವಿ ಆದರೆ ಡೈವರ್ಟ್ ಮಾಡೋಕ್ಕೆ ಅನುಮತಿ ಕೊಡಿ ಅಂತ ತೊಗೋಬೇಕು. ಮತ್ತೆ ಅದಕ್ಕೂ ಕೂಡ ಸುಮ್ಮನೆ ತೊಗೊಳಕ್ಕೆ ಬರೋದಿಲ್ಲ. ಹಾಗೆ ಮಾಡಿದಾಗ ಅವ್ರಿಗೆ ದೋಷ ಇಲ್ಲೇ ಇಲ್ಲ. ಅವ್ರು ಟ್ರಾನ್ಸ್ಫರ್ ಆಗಲಿ ರಿಟೈರ್ ಆಗಲಿ ನೋ ಪ್ರಾಬ್ಲಮ್. ಮಾಡಿದೆ ರಿಟೈರ್ ಆದ ಅವ್ರ ಪೆನ್ಷನ್ ಹೆಡಪಾಯ್ತು. ಅರ್ಥ ಆಯ್ತಾ? ಇಟ್ ವೆರಿ ಸಿಂಪಲ್. ಅದು ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಸಮಾಜ ಹಗಲಲ್ಲಿ ಹೇಳ್ತಿರೋದು ಸರ್ಕಾರದಲ್ಲಿ ಏನು ನಡೀತಾ ಇದೆ ಎಲ್ಲ ದೇವ್ರ ಸರ್ಕಾರದ ಕಾಪಿ ಮಾಡಿರೋದು ಅಷ್ಟೇ. ಅದು ಇದರಿಂದ ಅದಕ್ಕೆ ಹೋಗಬಾರದು, ಅದರಿಂದ ಇದಕ್ಕೆ ಬಂದು ಒಳ್ಳೆಯದೆಲ್ಲ ಏನೇನಿದೆ ಎಲ್ಲ ದೇವ್ರು ಹೇಳಿದ್ದನ್ನು ಅನುಸಂಧಾನ ಮಾಡ್ತಿರೋದು, ಕೆಟ್ಟದ್ದೆಲ್ಲ ನಾವು ಮಾಡ್ಕೊಂಡಿರೋದು ಅಷ್ಟೇ ಹೊರತು ಅದೆಲ್ಲ ಯಾಕೆ ಎಕ್ಸಾಂಪಲ್ಸ್ ಅಂತ ತಿಳ್ಕೋಬಾರ್ದು. ಬಂದಿರೋ ಸರ್ಕಾರ ವ್ಯವಸ್ಥೆ ಇರೋದೇ ಹಾಗೆ ಮೂಲತಃ. ಅಥೋ ಗುರೌ ಪರಮಾತ್ಮ ದೇವತಾಯಾಂಚ ತಸ್ಮಾತ್ ಭಯಂ ಸಂಸಾರ ಲಕ್ಷಣಂ ಸ್ಯಾದಿತಿ ಯಸ್ಮಾತ್ ಅಥೋ. ಅದರಿಂದ ಸಂಸಾರ ಇಲ್ಲಿ ನರಕ ಹೇಗೋ ಸಂಸಾರ ಹೇಗೆ ಜೈಲಿಗೆ ಹಾಕ್ತಾರೆ ಸಂಸಾರಕ್ಕೆ ಹಾಕ್ತಾರೆ. ಅಥೋ ಗುರೌ ಪರಮಾತ್ಮ ದೇವತಾಯಾಂಚ. ಅದು ನಿಮ್ಮಲ್ಲಿ ಇನ್ನೂ ಪದ್ಧತಿ ಆಫೀಸ್ ಅವತ್ತೇ ಬ್ಯಾಂಕ್ನ ಏನು ಮಾಡಬೇಕು, ಡೈಲಿ ಅಕೌಂಟ್ ಮಾಡಬೇಕು ಅವ್ರು ಕ್ರೆಡಿಟ್ ಆ್ಯಂಡ್ ಡೆಬಿಟ್. ಹಾಗೆ ಡೈಲಿ ಅನುಸಂಧಾನ ಮಾಡಬೇಕು. ಒಂದು ಒಂದಿಷ್ಟು ಎಂದೋ ಮಾಡಿಬಿಡ್ತೀವಿ ಅಂತ ಮಾಡಬಾರ್ದು, ಅಪ್ಡೇಟ್ ಮಾಡ್ಕೋದು ಎವ್ರಿ ಮೊಮೆಂಟ್ ಮಾಡ್ಕೋಬೇಕು. ಈ ಆನ್ಲೈನ್ ಬಂದಮೇಲೆ ಅಂತ ಏನಾಗುತ್ತೆ, ಅದು ಎವ್ರಿ ಮೊಮೆಂಟ್ ಅಪ್ಡೇಟ್ ಆಗ್ತಾ ಇರೋದು, ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಆಗ್ತಿರ್ಬೇಕು. ತಸ್ಮಾತ್ ಭಯಂ ಪರಮಾತ್ಮ ದೇವತಾಯಾಂಚ ಆತ್ಮ ಮನೋಯಶ ಸ ತಥ. ದೇವರೇ ಗುರು, ದೇವರೇ ಸ್ವಾಮಿ ಅನ್ನೋದ್ರಲ್ಲಿ ಮನಸ್ಸು ಯಾವಾಗಲೂ ಇರಬೇಕು. ತಥಾ ತಸ್ಮಾತ್ ಅಜ್ಞಾನವಾನ್ ಯಥಾ ಯೋಗ್ಯಂ ಗುರು ಪರಮಪುರುಷಯೋಹೋ ಭಕ್ತಿಂ ಕುರುವಾಣೋ. ಗುರುಗಳಲ್ಲಿ, ಪರಮಗುರುಗಳಲ್ಲಿ ಅಥವಾ ಗುರುತ್ವೇನ ಪರಮಪುರುಷನಾದ ಪರಮಾತ್ಮನಲ್ಲಿ ಭಕ್ತಿ ಮಾಡುವವನಿಗೆ ಅವನು ಬುಧಃ ಜ್ಞಾನಿಯವನು. ತಂ ಹರಿಂ ಆಭಜೇತ್. ಅಂತಹ ಇದೆಲ್ಲ ತಿಳಿಸಿಬಿಟ್ಟು ಕೊನೆಗೆ ಅಂತಹ ಹರಿಯನ್ನು ಎಲ್ಲರೂ ಕೂಡ ಆಭಜೇತ್ ಸರ್ವ ಸಮರ್ಪಣ ಪೂರ್ವಕಂ ಉಪಾಸೀತ ಇತ್ಯರ್ಥ. ಬರೀ ಭಜನೆ ಅಲ್ಲ, ಆಭಜೇತ್ ಸರ್ವಕರ್ಮ ಸಮರ್ಪಣ ಪೂರ್ವಕವಾಗಿ ದೇವರನ್ನು ಆರಾಧನೆ ಮಾಡಬೇಕೇ ಹೊರತು ಎಂದೂ ಮಾಡದೇ ಇರಬಾರದು. ಅವಿದ್ಯಮಾನೋಪ್ಯವಭಾತಿ ದ್ವಯೋ ಧಾತುರ್ಧಿಯಾ ಸ್ವಪ್ನ ಮನೋರಥೋ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದಧ್ಯಾತ್ ಅಭಯಂ ತತ ಸ್ಯಾತ್. ಅವಿದ್ಯಮಾನಃ ಅಪಿ ಅವಭಾತಿ ದ್ವಯಃ ಧಾತು ಧಿಯ ಸ್ವಪ್ನ ಮನೋರಥೋ ತಥಾ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನಃ ಬುಧಃ ವಿದಧ್ಯಾತ್ ಅಭಯಂ ತತಃ ಸ್ಯಾತ್. ಏತದೇವ ಸೋದಾಹರಣಂ ವಿವೃಣೋತಿ. ಹಿಂದೆ ಹೇಳಿದ ಮಾತನ್ನು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಅವಿದ್ಯಮಾನಃ ಇತಿ ದ್ವಿತೀಯಾಭಿನಿವೇಶತಃ. ಅಭಿನಿವೇಶ ಅನ್ನೋ ಪದನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಿದ್ಯಮಾನೋಪಿ ಅವಭಾತಿ ದ್ವಯ. ಒಂದು ವಸ್ತು ಇಲ್ಲದೆ ಹೋದರೂ ಕೂಡ ಇದ್ದಾಗೆ ಕಾಣಿಸುತ್ತೆ ನಾವು ತಪ್ಪು ತಿಳ್ಕೊಂಡಾಗ ಅಂತ ಹೇಳ್ತಾರೆ. ಉದಾಹರಣೆ, ನಮಗೆ ಸ್ವಾತಂತ್ರ್ಯ ಇಲ್ಲ, ಇದ್ದಾಗ ಕಾಣ್ತಾ ಇದೆ ನಮಗೆ, ಅಭಿಮಾನ ಪಡೋ ಪ್ರಸಂಗ ಇಲ್ಲ, ಅಭಿಮಾನ ಬಂದಿದೆ ನಮಗೆ. ಯಾತಕ್ಕೆ ಅಂದರೆ ನಾವು ಮಾಡಿದ ತಪ್ಪಿನಿಂದ ಹಾಗಾಗ್ತಾ ಇದೆ. ಅಲ್ಲಿ ಹಗ್ಗ ಇದೆ, ಹಾವಿಲ್ಲ, ಆದ್ರೆ ಏನು ಕಾಣಿಸ್ತಾ ಇದೆ ಅವನಿಗೀಗ? ಹಾವು ಕಾಣಿಸುತ್ತೆ. ಹಗ್ಗ ಇಲ್ಲದ ಹಾವು ಹೇಗೆ ಕಾಣಿಸುತ್ತೋ, ಸ್ವಪ್ನದಲ್ಲಿ ಇವನು ರಾಜನಾಗಿದ್ದ, ರಾಜನಾಗಿಲ್ಲ ಅವನು. ಸೊ ರಾಜನಾದಾಗ ಕಾಣ್ತಾನೆ, ಅದು ಆಗಿಲ್ಲ ಆದಾಗ ಕಾಣಿಸ್ತಾ ಇದೆ. ಸ್ವಪ್ನದ ಬಗ್ಗೆ ಸ್ವಪ್ನ ಸತ್ಯನೇ, ಅಲ್ಲಿ ಕಾಣಿಸೋದಿದೆಯಲ್ಲ ಅದು ಮಿಥ್ಯ. ಆ ರೀತಿ ಆಗುತ್ತಲ್ಲ ಹಾಗೆ ಸ್ವಪ್ನ ಮನೋರಥವು ಯಥಾ. ಮನೋರಥನ ಹ್ಯಾಲ್ಯುಸಿನೇಷನ್ ಅಂತ ಕರೀತಾರೆ. ಎಚ್ಚರಿಕೆ ಇದ್ದಾಗಲೇ ಇದ್ದಾಗ ಕಾಣುತ್ತೆ ಹ್ಯಾಲ್ಯುಸಿನೇಷನ್. ಅದು ಮನ ಕನಸಲ್ಲಿ ಕಾಣೋದು ಬೇರೆ, ಎಚ್ಚರ ಇದ್ದಾಗ ಕಾಣ. ದೆವ್ವ ಇಲ್ಲ, ದೆವ್ವ ಇದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ದೇವ್ರು ಇದೆ ತಪ್ಪಿ ತಪ್ಪಿ ತಿಳ್ಕೊಳ್ಳೋದಿಲ್ಲ ತವಾಷೆ ಆದರೆ. ದೆವ್ವ ಅಕಸ್ಮಾತ್ ಆದರೂ ಇದೆ ತಿಳ್ಕೊತಾನೆ, ದೇವರು ಇದೆ ತೆದ್ದಂತೆ ತಿಳ್ಕೊಳ್ಳೋದಿಲ್ಲ ಅಂದರೆ ದೆವ್ವರ ದೆವ್ವದಗಡೆ ಜಾಸ್ತಿ ಆಯ್ತು ಸ್ವಲ್ಪ ಅಲ್ಲ. ಅರ್ಥದಲ್ಲಿ ಎಷ್ಟು ಅನ್ಯಾಯ ಇದು. ದೆವ್ವನ್ನು ನೋಡದೇ ಇದ್ದವನೆಲ್ಲ ದೆವ್ವ ಭಯಪಡ್ತಾನೆ ತಮಾಷೆ ಅಂದರೆ. ದೇವರು ಕಂಡಿಲ್ಲ, ದೆವ್ವನು ಕಂಡಿಲ್ಲ, ಮತ್ತು ದೆವ್ವಕ್ಕೆ ಹೆದರ ದೇವ್ರಿಗೆ ಯಾಕೆ ಹೆದರದಿಲ್ಲ ಹಾಗಿದ್ರೆ? ಅರ್ಥ ಆಯ್ತಾ? ಅದು ದೇವ್ರಿಗೆ ದೇವ್ರ ಬಗ್ಗೆ ಕರುಣಾಡೋ ಅಂಬೋದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದ ಪದ. ದೆವ್ವ ಕರುಣಾಡೋ ದೇವರ ಹೇಳಿಲ್ಲ, ಅದಕ್ಕೆ ಭಯಪಡ್ತಾರೆ. ದೇವರು ಯಾರು ಏನಾಗಿದ್ದಾರೆ ಕರುಣಾಳವಾದ್ರಿಂದ ಕ್ಷಮಿಸ್ತಾರೆ ಅಂತ ತಾನೇ ಅನ್ಕೊಂಡು ಬಿಟ್ಬಿಡ್ತಾನೆ. ತಪ್ಪದು, ಅದು ತಪ್ಪನ ಸಂಧಾನ ಅಷ್ಟೇನೆ. ಪುಂಸಹ ಈಶಾಧೀನತ್ವೇನ ಹೇಗೆ ಭ್ರಮೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಧಿಯಾ ಧ್ಯಾತು ವಿಷಯ ನಿಶೇಷ ಧ್ಯಾಯತು ವಿಧಿ ವಿಷಯಾನಸ್ಯ ಇತಿ ಸ್ಮೃತೇ ಪುಂಸಃ ಈಶಾಧೀನತ್ವೇನ ಸ್ವಸ್ಯ ವಿದ್ಯಮಾನೋಪಿ ದ್ವಯೋ ದೇಹಗೇಹಾದಿ ಸ್ವಕೀಯತ ಸ್ವಕೀಯತ್ವೇನ ಅವಭಾತಿ ಹಿ ಯಸ್ಮಾತ್ ಕಥಮಿವ. ತನ್ನದಲ್ಲದ ದೇಹ, ತನ್ನದಲ್ಲದ ಗೇಹ, ನನ್ನ ದೇಹ, ನನ್ನ ಗೇಹ ಅಂತ ಹೇಗೆ ಅನಿಸುತ್ತೋ ಹಾಗನಿಸುತ್ತೆ. ಮನುಷ್ಯನ ಸೆಂಡೇರಿಸಿ ಅವನೇನು ಮಾಡಿದ ಪಾಪ, ಆ್ಯಕ್ಚುಲಿನೇ ಹೊರಟ, ಪರದೇ ದುಡ್ಡು ತೊಗೊಂಡು ಹೋದ, 10,000 ಜೇಬಲ್ಲಿ ಇಟ್ಕೊಂಡ, ದಾರಿ ಏನೋ ಕೊಂಡ್ಕೋಬೇಕಾಯ್ತು. ಕೊಡ್ಲೆ ಕೊಟ್ಟಿರೋದು ಅಲ್ಲಿಗೆ ಸ್ವಲ್ಪ ಯಾಕೆ ಉಪಯೋಗಿಸ್ಬಾರ್ದು, ಚೆಂದ ಶುರುವಾಯ್ತಾಗಲಿ. ಅದೇನು ನಿಧಾನವಾಗಿ ಬಂತು. ಆಮೇಲೆ ಸ್ವಲ್ಪ ಆಯ್ತು, ಆಮೇಲೆ ಎಲ್ಲರೂ ಉಪಯೋಗಿಸ್ಬಿಡ್ತು. ಭರತ ಭರತ ಏನು ಮಾಡ್ತಾನೆ, ಎಲ್ಲ ಉಪಯೋಗಿಸಿ ಅಲ್ಲಿರೋ ಕರ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟು ಹೇಗಿರುತ್ತೆ ಅನ್ಕೋತ. ಅದು ಇದ್ದಿದ್ದಕ್ಕಾದ ಸಹವಾಸ, ಅವಾಗ ಎಚ್ಚರ ಇರಬೇಕಾಗ. ಅವಾಗ ಏನು ಮಾಡ್ಬೇಕು, ಕೆಲವರು ಟೆಂಪ್ ಮಾಡೋರು ಬರ್ತಾರೆ ಅಲ್ಲ, ಏ ಗೌರ್ಮೆಂಟ್ ಇವತ್ತೇ ಬಂದು ಕೇಳಿಬಿಡತ್ತಾ, ಆವಾಗ ತಾನೆ ಆಡಿಟ್ ಮಾಡೋದು, ಅವಾಗ ತಾನೆ ಅಷ್ಟೊತ್ತು ಸರಿ ಮಾಡಿದ್ರೆ ಆಯ್ತಲ್ಲ ಅಂತಾನೆ. ಇವ್ನು ಹೂ ಅಂದ್ಕೊಳ್ತಾನೆ, ಹಾಗೆ ಹೇಳೋನು ಹಾಗೆ ಕೇಳೋನು ಹಾಗೆ. ಹಾಗೆ ಮಾಡಬಾರ್ದು. ಕರೆಕ್ಟ್ ಅಂದ್ರೆ ಕರೆಕ್ಟ್, ನಂದಲ್ಲ ಅಂದ್ರೆ ನಂದಲ್ಲ ಅಷ್ಟೇ. ಗೊತ್ತಿಲ್ಲದವ್ರು ಏನು ಮಾಡ್ತಿದ್ನಲ್ಲ, ಇದ್ರೂ ಹಾಗೆ ನನ್ನ ದುಡ್ಡಲ್ಲ, ನನ್ನ ದುಡ್ಡು ಅಲ್ಲೇ ಅಲ್ಲ, ಕೊಡೋ ಹಕ್ಕು ನನಗಿಲ್ಲ. ಅದು ಎಚ್ಚರ ಇರಬೇಕು, ಅದಕ್ಕೆ ಜ್ಞಾನ ಬೇಕು. ಆ ಜ್ಞಾನ ಉಳಿಯೋದಕ್ಕೆ ಶಾಸ್ತ್ರ ಸದಾ ಕೇಳ್ತಾ ಇದ್ರೆ ಆ ಮರು ಬರೋದಿಲ್ಲ. ಆಗ ಹೇಳ್ತಾರೆ, ಸೊ ನಿದ್ದು ನಿಧಾನವಾಗಿ ಮನೆ ಕೊಟ್ಟ, ದೇವ್ರು ಕೊಟ್ಟ ಅಂತ ಹೋದ, ಆಮೇಲೆ ನಂದೊಂದು ಶುರು ಮಾಡಿದೆ. ಮತ್ತೆ ಅಲ್ಲೇ ಅದೇ ಭಾವನೆ ಯಾವಾಗಲೂ ಇದ್ದು ಬಿಟ್ಟಿದ್ರೆ ಬಂದಕ್ಕೆ ಆಗ್ತಿರ್ಲಿಲ್ಲ. ಅದೇ ದೇಹ ಪರಮಾತ್ಮ ಕೊಟ್ಟ, ದೇವ್ರು ಕೊಟ್ಟ ದೇಹ ಅಂತ ಇಟ್ಕೊಂಡು ಸಮಸ್ಯೆ ಬರೋದೇ ಇಲ್ಲ. ನಿಧಾನವಾಗಿ ನನ್ನ ದೇಹ ಅಂತ ಶುರು ಮಾಡ್ತಾನೆ, ನನ್ನ ಮನೆಯನ್ನು ಶುರು ಮಾಡ್ತಾನೆ, ಅದರಿಂದ ಹಾಳಾಗಿಬಿಡ್ತಾನೆ ಕೊನೆಗೆ. ಅದನ್ನೇ ಅವಿದ್ಯಮಾನೋಪಿ, ಇಲ್ಲದೇ ಇರತಕ್ಕಂಥ ಮಮಕಾರ ಹೇಗೆ ಬಂತೋ ಹಾಗೆ. ಕಥಮಿವ ಯಥಾ ಸ್ವಪ್ನಯುತ ಮನೋರಥಃ ಸ್ವಪ್ನೇ ಜಾಗ್ರತ್ವೇನ ನಿಧಿ ಮತ್ ಸುಖಾಯ ಕೋಶ ಮಾಪಾದ್ಯ ಪ್ರವೃತ್ತಿ ಮಾರ್ಗಂ ಅವಬದ್ಯ ಪ್ರವೃತ್ತಿ ವರ್ಗಂ ಅವಬದ್ಯ ರಾಜ್ಯಂ ಕರಿಷ್ಯಾಮಿ ಇತಿ ಮನೋರಥಃ ಸತ್ವೇನ ಪ್ರತೀಯತೆ ತಥಾ ದೇಹಾದೋ ಈಶಾಧೀನೆ ಸ್ವಾಧೀನತಾ ಬುದ್ಧಿ ಸಂಸಾರಃ ತಸ್ಮಾತ್ ತಾದೃಶ ಸಂಸಾರ ನಿವೃತ್ತಯೇ ತತ್ಕರ್ಮ ತದ್ದೇಹಾದಿ ಕರ್ಮ ವಿಷಯೋ ಯಸ್ಯ ತತ್ ತಥಾ ತತ್ ಸಂಕಲ್ಪ ವಿಕಲ್ಪಕ ವೃತ್ತಿಯುಕ್ತ ಮನಃ ಶ್ರೀ ನಾರಾಯಣೇ ನಿದಧ್ಯಾತ್. ಸ್ವಲ್ಪ ದಾರಿ ತಪ್ಪಿದ್ರೂ ಮನಸ್ಸು ಬೇರೆ ಕಡೆ ಹೋಗುತ್ತಾದ್ರಿಂದ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಯಥಾ ಹೇಗೆ ಸ್ವಪ್ನ ಯುತ ಮನೋರಥಃ, ಸ್ವಪ್ನಯುತ ಮನೋರಥಃ, ಅಲ್ಲೇನಾಗಿದೆ, ಸ್ವಪ್ನ ಒಂದು ಮನೋರಥ ಒಂದು. ಸ್ವಪ್ನೇ ಜಾಗ್ರತ್ವೇನ ನಿಧಿಮತ್ ಸುಖಾಯ ಕೋಶ ಮಾಪಾದ್ಯ. ಸ್ವಪ್ನದೊಳಗೆ ಏನು ಮಿಸ್ ಆಯ್ತಾ, ಏನಾಗಿದೆ, ಮುತ್ಕಾಯ ಕರೆಕ್ಟ್, ನಿಧಿ ಮುತ್ಕಾಯ ಕೋಶ ಮಾಪಾದ್ಯ. ಸ್ವಪ್ನದೊಳಗೆ ಏನಾಯ್ತು, ಒಂದು ಕನಸು ಬಿತ್ತು, ನಿಧಿ ಇದ್ದ ಕಾಣಿಸ್ತು, ಉತ್ಕಾಯ ಖನನ ಮಾಡಿಬಿಟ್ಟ, ಖನನ ಮಾಡಿ ಕೋಶ ಮಾಪಾದ್ಯ, ಏನು ಮನೆ ತುಂಬ ಹೋಯ್ತು ಸಂಪತ್ತು. ಆಮೇಲೆ ಪ್ರಕೃತಿ ವರ್ಗಂ ಆಬದ್ಯ, ರಾಜ್ಯಂ ಕರಿಷ್ಯಾಮಿ, ಅಪ್ಪ ಮಂತ್ರಿಮಂಡಲ ಶುರು ಮಾಡ್ತೇನೆ, ರಾಜ್ಯ ಆಡ್ತೇನೆ ಅನ್ಕೊಂಡ. ಆಕ್ಚುಲಿ ಏನಿಲ್ಲ ಅಲ್ಲಿ, ಏನೇನು ಬಂದಿಲ್ಲ ಅವನಿಗೆ, ತಿಳ್ಕೊಂಡ್ಬಿಟ್ಟ. ಇತಿ ಮನೋರಥಃ ಸತ್ವೇನ ಪ್ರತೀಯತೆ, ಕನಸು ಕಂಡು ತಿರುಕನ ಕನಸು, ಕನಕದಾಸದಿದೆಯಲ್ಲ ಅದೇ ದೃಷ್ಟಾಂತ, ತಿರುಕನೋರ ನೂರ ಮುಂದೆ ಅಂತ ಗಾಂಧಿ ಇದೇ ರೀತಿ ಬಂದಿರೋದು. ಸತ್ಯ ರಾಜ್ಯ ಮಂತ್ರಿಮಂಡಲ ಎಲ್ಲ ಶುರು, ಮಿನಿಸ್ಟ್ರಿ ಎಲ್ಲ ಫಾರ್ವರ್ಡ್ ಮಾಡಿಬಿಟ್ಟ ಪಾಪ ಅವರು, ಎದ್ದು ನೋಡಿದ್ರೆ ಏನೂ ಇಲ್ಲ. ಸತ್ವೇನ ಪ್ರತೀಯತೆ, ಕನಸು ಸತ್ಯ, ಕನಸಲ್ಲಿ ಕಂಡಿದ್ದು ಹೊರಗಿಂದಿದೆ ಅಂತ ತಿಳ್ಕೊಂಡು ತಪ್ಪಷ್ಟೇ, ಅದ್ವೈತ ತಪ್ಪರ್ಥ ಮಾಡ್ಕೊಂಡು ನೋಡಿದ್ರೆ ಕನಸು ಸುಳ್ಳು ಅಂತ. ಕನಸು ಸುಳ್ಳಾಗಿದ್ರೆ ಎಕ್ಸಾಂಪಲೇ ಕೊಡ್ತಿರ್ಲಿಲ್ಲ, ಕನಸು ಸತ್ಯವಾಗಿದ್ದೆ ಎಕ್ಸಾಂಪಲ್ ಕೊಡ್ತಿರೋ. ಕನಸು ಸತ್ಯ, ಅದನ್ನು ಜಾಗ್ರತ ಅವಸ್ಥೆ ಅಂತ ತಿಳ್ಕೊಂಡಿದ್ದು ಮಿಥ್ಯ, ಡಿಫರೆನ್ಸ್ ಗೊತ್ತಾಯ್ತಾ. ರಾಜ್ಯಂ ಕರಿಷ್ಯಾಮಿ ಇತಿ ಮನೋರಥಃ ಸತ್ವೇನ ಪ್ರತೀಯತೆ, ಅದಿಲ್ಲದೇ ಇದ್ದಿದ್ದ ಕಾಣಿಸ್ತಲ್ಲ ಹಾಗೆ. ತಥಾ ದೇಹ ಅದು ಈಶಾಧೀನೆ ಸ್ವಾಧೀನತಾ ಬುದ್ಧಿ ಸಂಸಾರಃ, ಈಶಾಧೀನವಾದ ದೇಹಾದಿಗಳಲ್ಲಿ ಸ್ವಾಧೀನತಾ ಬುದ್ಧಿ, ನನಗೆ ಸೇರಿದ್ದು ಅಂತಕ್ಕಂಥ ಬುದ್ಧಿ ಬಂತಲ್ಲ, ಇದನ್ನ ಏನಂತ ಕರೀತಾರೆ, ಸಂಸಾರ ಅಂತ ಕರೀತಾರೆ. ಸಂಸಾರ ಅರ್ಥದ ಇದೆ, ಸಿಂಪಲ್ ಡೆಫಿನೇಷನ್ ಏನು ಅಂದರೆ, ದೇವ್ರದ್ದು ನಮ್ಮದು ಅಂತ ತಿಳ್ಕೊಂಡ್ರೆ ಸಂಸಾರ, ನಮ್ಮದು ನಮ್ಮದಲ್ಲ ದೇವ್ರದ್ದು ಅಂತ ತಿಳ್ಕೊಂಡ್ರೆ ಅದೇ ಮುಕ್ತಿ, ಎವ್ರಿ ಸ್ಟೇಜಲ್ಲಿ. ಅದನ್ನೇ ಮಹಾಭಾರತದಲ್ಲಿ ಹೇಳ್ತಾರೆ, ಸಂಸಾರ ಅಂದರೆ ಎರಡಕ್ಷರ, ಮುಕ್ತಿ ಅಂದರೆ ಮೂರಕ್ಷರ ಅಂತ ಹೇಳಿ, ಗೊತ್ತಾಯ್ತಾ. ಜಕ್ಷ ಬಂದಿದೆ, ಒಂದು ಎರಡಕ್ಷರದ್ದು ಇದೆ, ಮೂರಕ್ಷರದ್ದಿದೆ. ದ್ವಕ್ಷರೋಹಿ ಭವೇನ್ ಮೃತ್ಯು, ತ್ರಕ್ಷರಂ ಬ್ರಹ್ಮ ಶಾಶ್ವತಂ ಅಂತ ಮಹಾಭಾರತ ಶಾಂತಿ ಪರ್ವದಲ್ಲಿ ಬರೋದು. ಎರಡ ಅಕ್ಷರದಲ್ಲಿ ಸಾವಿದೆ, ಸಂಸಾರ ಇದೆ, ಮೂರಕ್ಷರದಲ್ಲಿ ಮೋಕ್ಷ ಇದೆ. ಎರಡಕ್ಷರ ಯಾವುದು ಅಂದರೆ ಮಮ ಮಮ ಮಮ, ಅದೇನದು, ಸಾವು ಮೃತ್ಯು ಸಂಸಾರ. ನಮಮ ನಮಮ ನಮಮ, ಅದೇನದು, ಅದು ಮುಕ್ತಿ ಇಷ್ಟೇ. ಅದು ಎರಡಕ್ಷರದಲ್ಲಿ ಬಂಧ, ಮೂರಕ್ಷರದಲ್ಲಿ ಮೋಕ್ಷ, ಒಗಟದು ಒಂದು. ನಮ್ಮ ಕನಕದ ಮುಂಡಿಗೆ ಅಂತಾರಲ್ಲ ಹಾಗೆ, ಎರಡಕ್ಷರದಲ್ಲಿ ಸಾವು, ಮೂರಕ್ಷರದಲ್ಲಿ ಬದುಕು, ಅದನ್ನು ಹೇಳೋದಕ್ಕೆ ಹೇಳ್ತಾರೆ ಮಮಕಾರ ಬಂದಾಗ. ಮನೋರಥಃ ಸತ್ವೇನ ಪ್ರತೀಯತೆ ತಥಾ ದೇಹಾದೌ ಈಶಾಧೀನೆ ಸ್ವಾಧೀನತಾ ಬುದ್ಧಿ ಸಂಸಾರಃ ತಸ್ಮಾತ್ ತಾದೃಶ ಸಂಸಾರ ನಿವೃತ್ತಯೇ ತತ್ ಕರ್ಮ ತತ್ ದೇಹಾದಿ ಕರ್ಮ ವಿಷಯೋ ಯಸ್ಯ ತತ್ ತಥಾ ತತ್ ಸಂಕಲ್ಪ ವಿಕಲ್ಪ ವೃತ್ತಿಯುಕ್ತಂ ಮನಃ ಶ್ರೀ ನಾರಾಯಣೇ ನಿದಧ್ಯಾತ್. ಅದಕ್ಕೆ ಇದೆಲ್ಲ ಬರೋದು ಯಾವಾಗ, ಮನಸ್ಸು ಬೇರೆ ಕಡೆ ಬಂದರೆ, ದೇವರ ಕಡೆ ಮನಸ್ಸಿದ್ರೆ ಈ ಸಮಸ್ಯೆನೇ ಇಲ್ಲ. ಅದಕ್ಕೆ ಪ್ರಮಣಂ ಕುರು ಮಾನಸಂ ಈಶಪದೇ ತದಲಂ ಬಹುಲೋಕ ವಿಚಿಂತನಯ ಪ್ರಮಣಂ ಕುರು ಮಾನಸಂ ಈಶಪದೇ. ಇವೆಲ್ಲ ಮನಸ್ಸಿನಿಂದಾದ ದೋಷ ಇದು. ಮನಸ್ಸಿನ ಅಹಂಕಾರ ಮಮಕಾರ ಬರೋದು ಮನಸ್ಸಿಗೆ. ಸೊ ಮನಸ್ಸನ್ನು ದೇವ್ರ ಕಡೆ ಹಾಕ್ಬಿಟ್ಟಾಗ ಏನಾಗುತ್ತಾಗ ಬರೋ ಚಾನ್ಸೇ ಇಲ್ಲ. ಅದಕ್ಕೆ ಯಾವಾಗಲೂ ದೇವರು ಧ್ಯಾನ ಮಾಡ್ತಾ ಇದ್ರೆ ನಮಗೆ ದಾರಿ ತಪ್ಪೋ ಚಾನ್ಸೇ ಇಲ್ಲ. ನಮಗೆ ದಾರಿ ನೋಡ್ತಾನೆ ಡ್ರೈವ್ ಮಾಡ್ಬೇಕಲ್ಲ, ಹಾಗೆ ಡ್ರೈವ್ ಮಾಡೋ ಎಲ್ಲೋ ನೋಡ್ಕೊಂಡ್ರೆ ಡ್ರೈವ್ ಮಾಡಿದ ಉಪಯೋಗ. ಎಕ್ಸ್ಪರ್ಟ್ ಡ್ರೈವರ್ ಹತ್ರ ಮೇಲೆ ನೋಡಿಬಿಟ್ರೆ ಎಕ್ಸ್ಪರ್ಟ್ ಡ್ರೈವರ್ ಆಕ್ಚುಲಿ ಚೆನ್ನಾಗಿ ನೋಡ್ತಾರೆ. ಎಕ್ಸ್ಪರ್ಟ್ ಡ್ರೈವರಿಗೆ ಹೇಳಬೇಕಾಗಿಲ್ಲ, ಅಥವಾ ತಾನಾಗಿ ಮಾಡ್ತಾನೆ ಅಂತ ಅರ್ಥ. ಲರ್ನರ್ಸ್ಗೆ ಏನು ಮಾಡಬೇಕು? ಕೇರ್ಫುಲ್ ಕೇರ್ಫುಲ್ ಅಂತ ಹೇಳಬೇಕು. ಎಕ್ಸ್ಪರ್ಟಿಗೆ ಹೇಳಬಾರ್ದು. ಇದು ಊಟ ಪಟ್ಟ ಎಕ್ಸ್ಪರ್ಟ್ಗೆ ಯಾಕೆ ಹೇಳಬೇಕು? ನನ್ನ ಯಾಕೆ ಹೇಳ್ಬೇಕಂತ ಮೇಲೆ ನೋಡಿದ್ರೆ ಹಾಗೋ ಹಾಗಾಗತ್ತೆ. ಅಹಂಕಾರ ಪಡಬಾರ್ದು. ದಾರಿ ನೋಡ್ಕೋತ ಹಾಗೆ ಡ್ರೈವ್ ಮಾತಾಡ್ತಿದ್ರು ದಾರಿ ನೋಡ್ತಾನೆ, ಏನು ಮಾಡ್ತಿದ್ರು ದಾರಿ ಕಡೆ ಗಮನ ಇಟ್ಟಿರ್ತಾನೆ. ಅದೇ ರೀತಿ ಯಾವಾಗ ದಾರಿ ಅಂದರೆ ಯಾರು? ದೇವರು. ದಾರಿ ಅಂದರೆ ದೇವರಿಗೆ ದಾರಿ ಅಂತ ಹೆಸರು. ದೇವ್ರು ನೋಡ್ತಾ ಇರಬೇಕು ಅಂತ ಅರ್ಥ. ಅವಾಗ ಏನಾಗೋದಿಲ್ಲ, ದಾರಿ ತಪ್ಪೋದಿಲ್ಲ, ಮತ್ತು ಅನರ್ಥ ಆಗೋ ಚಾನ್ಸಸ್ಸೇ ಇಲ್ಲ. ವೆರಿ ಸೇಫ್ ಅವ್ರು. ಆ ರೀತಿ ಇರಬೇಕು ಅಂತ ಹೇಳೋದಕ್ಕೆ ದಾರಿ ನೋಡಿ ಡ್ರೈವ್ ಮಾಡೋದು ಹೇಗೋ, ದೇವ್ರು ನೋಡ್ಕೋತಾ ಬದುಕೋದು ಹಾಗೆ ಅಂತ ತಾತ್ಪರ್ಯ. ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಶ್ರೀ ನಾರಾಯಣೋ ಶ್ರೀ ನಾರಾಯಣೇ ಧ್ಯಾತ್. ಅಲ್ಲಿಗಿರಲಿ, ನಾಳೆ ದಿವಸ ಆದರೆ ಮುಂದಿನ ಪಾಠ. ನಾಳೆ ಅಂದರೆ ಶುಕ್ರವಾರ. ಸರ್ವೇಂದ್ರಿಯ ಪ್ರೇರ